ನಿನ್ನೆ ಒಂದು ಮುರಳಿ ನಡೀತಾ ಇತ್ತು ಫರೀದಾಬಾದಿನ ಗೀತಾ ಪಾಠ ಶಾಲೆಯಲ್ಲಿ 7/8/65. ಅದರ ಎರಡನೇ ಪೇಜಿನಲ್ಲಿ ಮಾತು ನಡೀತಾ ಇತ್ತು. ಹೇಳ್ತಾರೆ ಲಕ್ಷ್ಮೀನಾರಾಯಣ ಭಗವಂತ ಭಗವತಿ ಆಗಿದ್ರು. ಸರಿ, ಲಕ್ಷ್ಮೀನಾರಾಯಣರು ಭಗವಂತ ಭಗವತಿ ಆಗಿದ್ರು, ಹಾಗಾದ್ರೆ ಪುನರ್ಜನ್ಮ ತಗೊಳ್ಳುವಂತವ್ರು ಯಾರಾಗಿದ್ದಾರೆ? ಯಾಕೆ ಅಂದ್ರೆ ಭಗವಂತ ಅಂತೂ ಅಜನ್ಮ, ಅಕರ್ತ, ಅಭೋಕ್ತ ಅಂತ ಹೇಳಲಾಗುತ್ತೆ. ಅವನಂತೂ ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಮತ್ತು ಆ ನಿರಾಕಾರ ಜ್ಯೋತಿರ್ಬಿಂದು ಶಿವನ ಯಾರೊಂದಿಗೂ ಯಾವುದೇ ಕರ್ಮದ ಕೊಟ್ಟು ತಗೊಳ್ಳುವ ಲೆಕ್ಕಾಚಾರ ಇಲ್ಲ, ಯಾವುದ್ರಿಂದ ಕರ್ಮ ಬಂಧನದಲ್ಲಿ ಬಂಧಿಸೋದಿಲ್ಲ. ಹಾಗಾದ್ರೆ ಪುನರ್ಜನ್ಮ ತಗೊಳ್ಳುವಂತವ್ರು ಯಾರ್ಯಾರಾಗಿದ್ದಾರೆ? ಇದು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳೋದಿಲ್ಲ. ರಾಮ್ ಸೀತಾಗೂ ಭಗವಂತ ಭಗವತಿ ಅಂತ ಹೇಳ್ಬಿಡ್ತಾರೆ, ಶಂಕರ ಪಾರ್ವತಿಗೂ ಭಗವಂತ ಭಗವತಿ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಪುನರ್ಜನ್ಮ ತಗೊಳ್ಳುವಂತವ್ರು ಯಾರು? ಇದು ಯಾರ ಬುದ್ಧಿಯಲ್ಲೂ ಕುತ್ಕೊಂಡಿಲ್ಲ. ತಂದೆ ಕುಳಿತು ತಿಳಿಸ್ತಾರೆ. ಅಂದ್ರೆ ಯಾರು ನಮ್ಮ ಬಿಂದು ಬಿಂದು ಆತ್ಮಗಳ ತಂದೆ ಆಗಿದರೆ ಶಿವ ಜ್ಯೋತಿ ಬಿಂದು ಅವರೇ ಯಾರದು ಶರೀರದಲ್ಲಿ ಕುಳಿತು ತಿಳಿಸ್ತಾರೆ. ಹೇಗೆ ಗೀತೆಯಲ್ಲಿ ಹೇಳಿದರೆ ಪ್ರವೇಶ್ ತುಂ, ನಾನು ಪ್ರವೇಶ ಮಾಡಲಿಕ್ಕೆ ಯೋಗ್ಯ ಆಗಿದ್ದೀನಿ. ಹೇಗೆ ಬೇರೆ ಅನ್ಯ ಆತ್ಮಗಳು ಯಾರ್ದಾದ್ರೂ ಶರೀರದಲ್ಲಿ ಪ್ರವೇಶ ಮಾಡ್ತವೆ ಮತ್ತು ಒಳ್ಳೆ ಅಥವಾ ಕೆಟ್ಟ ಪಾತ್ರವನ್ನು ನಿರ್ವಹಿಸ್ತಾರೆ, ಅದೇ ರೀತಿ ನಾನು ಯಾವುದೋ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಟು ಪಾತ್ರ ನಿರ್ವಹಿಸಬಹುದಾಗಿದ್ದೀನಿ. ಹಾಗಾದ್ರೆ ತಂದೆ ಕುಳಿತು ತಿಳಿಸ್ತಾರೆ, ಲಕ್ಷ್ಮೀನಾರಾಯಣ ಆಗಿರ್ಲಿ, ರಾಮ್ ಸೀತಾ ಆಗಿರ್ಲಿ ಅಥವಾ ಶಂಕರ ಪಾರ್ವತಿ ಆಗಿರ್ಲಿ, ಅವರಿಗಂತೂ ಪುನರ್ಜನ್ಮವನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕಂದ್ರೆ ಅವರು ದೇವತೆಗಳಾಗಿದ್ದಾರೆ. ದೇವತೆಗಳು ಯಾವಾಗ ಒಳ್ಳೆ ಕೆಲಸ ಮಾಡ್ತಾರೋ ಅವರು ದೇವತೆಗಳಾಗ್ತಾರೆ. ಮತ್ತು ದೇವತೆಗಳ ದರ್ಜೆಯಿಂದ ಸುಖವನ್ನ ಅನುಭವ ಮಾಡ್ತಾ ಮಾಡ್ತಾ ಯಾವಾಗ ಕೆಳಗಡೆ ಬೀಳ್ತಾರೋ ಆವಾಗ ಮನುಷ್ಯರ. ನರ ಅರ್ಜುನ ಮತ್ತು ನಾರಿ ದ್ರೌಪದಿಯಂತೆ ನರ ಮತ್ತು ನಾರಿ ಇಬ್ಬರೂ ಸೇರ್ಬಿಟ್ಟು ಯಾವಾಗ ಪುರುಷಾರ್ಥ ಮಾಡ್ತಾರೆ ಆವಾಗ ನರನಿಂದ ನಾರಾಯಣ ಮತ್ತು ನಾರಿಯಿಂದ ಲಕ್ಷ್ಮಿ ಆಗ್ತಾರೆ. ಇದಂತೂ ಪುನರ್ಜನ್ಮದಲ್ಲಿ ಬರುವಂತ ಆತ್ಮಗಳ ಮಾತಾಗಿದೆ. ನಾನು ಏನು ನಿರಾಕಾರ ಪರಂಬ್ರಹ್ಮ ಪರಮೇಶ್ವರ ಆಗಿದ್ದೀನಿ, ಯಾವಾಗ್ಲೂ ಪುನರ್ಜನ್ಮದಲ್ಲಿ ಬರೋದಿಲ್ಲ, ಅಂದ್ರೆ ಗರ್ಭದಿಂದ ಜನ್ಮ ತಗೊಳ್ಳೋದಿಲ್ಲ. ನನ್ನ ದಿವ್ಯ ಜನ್ಮ ಆಗಿದೆ, ನಾನು ಗರ್ಭದಲ್ಲಿ ಪ್ರವೇಶ ಮಾಡದೆ ಯಾವ್ದಾದ್ರೂ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಟು ತನ್ನ ಪಾತ್ರವನ್ನ ನಿರ್ವಹಿಸ್ತೀನಿ. ಲಕ್ಷ್ಮೀನಾರಾಯಣ ಸತ್ಯುಗದಲ್ಲಿ ಸೂರ್ಯವಂಶಿ ಆಗಿದ್ರು ಮತ್ತೆ ಚಂದ್ರವಂಶಿ ಆದ್ರು. ಅನೇಕ ಜನ್ಮ ತೆಗೆದುಕೊಳ್ತಾ ಆತ್ಮದ ಕಲೆ ಕಡಿಮೆ ಆಗ್ತಾ ಹೋಗುತ್ತೆ. ಕಲೆ ಅಂದ್ರೆ ಆತ್ಮದ ಶಕ್ತಿ. ಸತ್ಯುಗದಲ್ಲಿ 16 ಕಲೆ ಸಂಪೂರ್ಣ ಇರುತ್ತೆ, ತ್ರೇತಾದಲ್ಲಿ 2 ಕಲೆ ಕಡಿಮೆ ಆಗೋಗುತ್ತೆ. ದ್ವಾಪರದಲ್ಲಿ ದ್ವೈತವಾದ ಬರೋದ್ರಿಂದ ಜಲ್ದಿ ಇಳಿಯುವ ಕಲೆ ಆಗುತ್ತೆ. ಹೇಗೆ ಬೀಜ ಇರುತ್ತೆ ಅದನ್ನ ಅನೇಕ ಬಾರಿ ಬಿತ್ತಿದ್ವಿ ಅಂದ್ರೆ ಅದರ ಶಕ್ತಿ ಕ್ಷೀಣ ಆಗುತ್ತೆ. ಯಾವುದೇ ಸಂಸ್ಕರಿಸಿದ ಬೀಜ ಇರುತ್ತೆ ಅದರಲ್ಲಿ ಮೊಟ್ಟ ಮೊದಲು ಜಾಸ್ತಿ ಧಾನ್ಯ ಬರುತ್ತೆ, ಜಾಸ್ತಿ ಫಲ ಬರುತ್ತೆ. ಮತ್ತೊಮ್ಮೆ ಬಿತ್ತಲಾಗಿದಾಗ ಮೊದಲಿನ ಹೋಲಿಕೆಯಲ್ಲಿ ಕಡಿಮೆ ಫಲ ಕೊಡುವಂತದ್ದಾಗುತ್ತೆ, ಅದರ ಸಸಿ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಅದೇ ರೀತಿ ಇವು ಜ್ಯೋತಿರ್ಬಿಂದು ಬಿಂದು ಆತ್ಮಗಳಾಗಿದ್ದಾವೆ, ಆ ಪರಂಪಿತ ಪರಮಾತ್ಮ ಶಿವನ ಸಂತಾನ ಆಗಿದ್ದಾರೆ. ತಂದೆ ಮತ್ತು ಮಗುವಿನ ರೂಪ ಒಂದೇ ಆಗಿರುತ್ತೆ. ಹಾವಿನ ತಂದೆ ಹಾವಿನಂತೆನೆ ಉದ್ದ ಇರುತ್ತೆ. ಆನೆಯ ತಂದೆನೂ ಆನೆಯಂತೆ ಉದ್ದ ಅಗಲ ಇರುತ್ತೆ. ಹಾಗಾದ್ರೆ ನಾವು ಯಾರು ಬಿಂದು ಬಿಂದು ಆತ್ಮಗಳಾಗಿದ್ದೀವಿ ಅದರ ನೆನಪಾರ್ಥವಾಗಿ ಮಸ್ತಕದಲ್ಲಿ ಬಿಂದು ಇಡಲಾಗುತ್ತೋ ಅಥವಾ ಸ್ಮೃತಿಯಲ್ಲಿ ಸ್ಥಿತ ಆಗುವಂತಹ ಸಂಕೇತದಲ್ಲಿ ತಿಲಕ ಹಚ್ಚಲಾಗುತ್ತೋ ಆ ಜ್ಯೋತಿಬಿಂದು ಆತ್ಮಗಳು ಪರಂಪಿತ ಪರಮಾತ್ಮ ಶಿವನ ತರ ಜ್ಯೋತಿಬಿಂದುಗಳಾಗಿದ್ದವು. ಇವಾಗ ಶಿವ ತಂದೆಯ ನೆನಪು ಮಾಡಲಿಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಋಷಿಗಳು ಮುನಿಗಳು ಆ ಜ್ಯೋತಿಬಿಂದುವಿನ ದೊಡ್ಡ ಆಕಾರ ಶಿವಲಿಂಗವನ್ನ ಮಾಡ್ತಾರೆ. ಆ ಶಿವಲಿಂಗ ಕೇವಲ ಭಾರತದಲ್ಲೇ ಪೂಜಿಸಲಾಗುವುದಿಲ್ಲ, ವಿದೇಶದಲ್ಲೂ ಎಲ್ಲಿ ಎಲ್ಲಿ ಭೂಮಿಯನ್ನ ಅಗೆಯಲಾಗಿದೆಯೋ ಗ್ರೀಸ್ನಲ್ಲೇ ಆಗಿರ್ಲಿ, ಮೆಸೊಪೊಟೇಮಿಯಾದಲ್ಲೇ ಆಗಿರ್ಲಿ, ಮೊಹಂಜೊದಾಡೋ ಹಡಪ್ಪನಲ್ಲೇ ಆಗಿರ್ಲಿ, ಎಲ್ಲಾ ಜಗದಲ್ಲೂ ಆ 4,000-5,000 ವರ್ಷದ ಹಳೆಯ ಶಿವಲಿಂಗ ಸಿಕ್ಕಿದೆ. ಅದರ ಸ್ಮರಣಾರ್ಥಕವನ್ನ ಈಗಲೂ ಕೂಡ ಶಾಶ್ವತ ಅಂತ ಹೇಳ್ತಾರೆ. ಆ ಜ್ಯೋತಿರ್ಬಿಂದುವಿನ ದೊಡ್ಡ ಆಕಾರ ಶಿವಲಿಂಗ ತುಂಬಾ ಹಳೆಯ ಸಮಯದಿಂದ ಪೂಜೆ ನಡೀತಾ ಬರ್ತಾ ಇದೆ. ಅವನು ಜನ್ಮ ಮರಣದಲ್ಲಿ ಬರೋದಿಲ್ಲ, ಅವನು ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ. ಏನಾದ್ರೂ ಅವನು ಪುನರ್ಜನ್ಮದ ಚಕ್ರದಲ್ಲಿ ಬರೋನೇ ಆಗಿದ್ರೆ ನಾವು ಪುನರ್ಜನ್ಮದ ಚಕ್ರದಲ್ಲಿ ಬರುವಂತ ಆತ್ಮಗಳನ್ನ ಬಿಡಿಸುವಂತವನು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಆದ್ರಿಂದ ಅವನು ಒಂದು ಭಿನ್ನ ಆತ್ಮ ಆಗಿದ್ದಾನೆ. ಬಾಕಿ ಲಕ್ಷ್ಮೀನಾರಾಯಣ, ರಾಮ, ಸೀತೆ, ಶಂಕರ, ಪಾರ್ವತಿ ಇವರೆಲ್ಲರೂ ದೇವತೆಗಳಾಗಿದ್ದಾರೆ. ಯಾರು ಒಳ್ಳೆ ಕರ್ಮ ಮಾಡಿಬಿಟ್ಟು ದೇವತೆಗಳಾಗ್ತಾರೆ, ಸುಖವನ್ನ ಅನುಭವ ಮಾಡ್ತಾ ಮಾಡ್ತಾ ಕೆಳಗಡೆ ಬೀಳ್ತಾರೋ ಅವಾಗ ಮನುಷ್ಯರಾಗ್ತಾರೆ, ಮತ್ತು ಸಂಘದ ರಂಗದಲ್ಲಿ ಬಂದ್ಬಿಟ್ಟು ರಾಕ್ಷಸರಂತಲೂ ಆಗ್ಬಿಟ್ಟು ಮನುಷ್ಯ ಒಳ್ಳೆ ಕರ್ಮ ಮಾಡಿದ್ರೆ ನರನಿಂದ ನಾರಾಯಣ ಆಗ್ತಾನೆ, ಕೆಟ್ಟ ಕೆಲಸ ಮಾಡಿದ್ರೆ ಅಂದ್ರೆ ರಾಕ್ಷಸನಾಗ್ಬಿಡ್ತಾನೆ. ಬಾಕಿ ರಾಕ್ಷಸರ ಬೇರೆ ಏನು ಯೋನಿ ಇರೋದಿಲ್ಲ, ದೇವ ಯೋನಿ ಅಂತ ಹೇಳಲಾಗುತ್ತೆ. ದೇವ ಯೋನಿ ಅಂದ್ರೇನೆ, ಯಾರ ಒಳಗಡೆ ದಿವ್ಯತೆ ತುಂಬಿಕೊಂಡಿರುತ್ತೋ ಯಾರು ಬೇರೆಯವರಿಗೆ ಸುಖವನ್ನು ಕೊಡ್ತಾರೆ, ಸುಖವನ್ನು ತೆಗೆದುಕೊಳ್ಳುವಂತ ಇಚ್ಛೆ ಮಾಡುವಂತವನು ಆಗಿರೋದಿಲ್ಲ. ಇಚ್ಛಾ ಮಾತ್ರ ಅವಿದ್ಯಾಯಿನ ಸ್ಟೇಜಿನವರು ಆಗಿರ್ತಾನೆ, ಅವನು ನಾರಾಯಣಂತರ ಅಂತ ಹೇಳಲಾಗುತ್ತೆ. ಇಚ್ಛಾ ಮಾತ್ರ ಅವಿದ್ಯ ಅಂದ್ರೆ ಇಚ್ಛೆ ಮಾತ್ರೆಯ ಕೂಡ ವಿದ್ಯೆ ಇಲ್ಲ. ನಾರಿ ನಮ್ಮ ಮನುಷ್ಯ ಜೀವನದ ಲಕ್ಷ್ಯವನ್ನ ಕೊಟ್ಟಿದ್ದಾರೆ. ಗೀತೆಯಲ್ಲಿ ಪರಮಾತ್ಮ, ಹೇ ಅರ್ಜುನ, ನೀನು ಇಂತಹ ಕೆಲಸವನ್ನು ಮಾಡು, ಯಾವುದರಿಂದ ನೀನು ನರನಿಂದ ನಾರಾಯಣ ಆಗ್ತೀಯ, ಮತ್ತು ನಾರಿ ದ್ರೌಪದಿ, ನೀನು ಇಂತಹ ಕೆಲಸವನ್ನು ಮಾಡು, ಯಾವುದರಿಂದ ನೀನು ನಾರಿಯಿಂದ ಲಕ್ಷ್ಮಿ ಆಗ್ತೀಯ. ವಾಸ್ತವದಲ್ಲಿ ನಾವೇ ಮೊದಲು ಸೂರ್ಯವಂಶಿ ಆಗ್ತೀವಿ ಸತ್ಯಯುಗದಲ್ಲಿ, ತ್ರೇತಾದಲ್ಲಿ ಚಂದ್ರವಂಶಿ ಆಗ್ತೀವಿ, ದ್ವಾಪರದಲ್ಲಿ ವೈಶ್ಯವಂಶಿ ಆಗ್ತೀವಿ, ಮತ್ತು ಕಲಿಯುಗದಲ್ಲಿ ಬಂದ್ಬಿಟ್ಟು ಎಲ್ಲರೂ ಶೂದ್ರವಂಶಿಗಳು ಆಗೋಗ್ಬಿಡ್ತೀವಿ. ಪರಮಾತ್ಮ ಬಂದ್ಬಿಟ್ಟು ಇದೇನು ಹೊಸ ಮಾತು ಹೇಳ್ತಿಲ್ಲ. ಶಾಸ್ತ್ರದಲ್ಲೂ ಮನುಷ್ಯ ಗುರುಗಳು ಬರೆದಿದ್ದಾರೆ. ಇಂದಿನ 400-500 ವರ್ಷಗಳ ಮೊದಲು ತುಳಸಿದಾಸರು ಬಂದ್ಬಿಟ್ಟು ಬರೆದಿದ್ರು, ಭಯೇ ವರ್ಣಸಂಕರ ಸಭೆ. ಎಲ್ಲ ಜಾತಿಗಳು ವರ್ಣಶಂಕರ ಆಗೋಗ್ಬಿಟ್ಟಿದ್ದಾರೆ, ಅಂದ್ರೆ ಎಲ್ಲರೂ ಶೂದ್ರರಾಗೋಗಿದ್ದಾರೆ. ಈ ಪ್ರಪಂಚದಲ್ಲಿ ಯಾರೂ ಬ್ರಾಹ್ಮಣ ದೇವತೆಗಳು ಉಳಿದಿಲ್ಲ. ಬ್ರಾಹ್ಮಣರಿಗೆ ದೇವತೆ ಅಂತ ಹೇಳಲಾಗುತ್ತೆ. ಬ್ರಹ್ಮನ ಸಂತಾನರಿಗೆ ಬ್ರಾಹ್ಮಣ ಅಂತ ಕರೆಯಲಾಗುತ್ತೆ. ಹೇಗೆ ವಿಷ್ಣುವಿನ ಸಂತಾನರಿಗೆ ಅಥವಾ ವಿಷ್ಣುವಿನ ಫಾಲೋವರ್ಸ್ಗೆ ವೈಷ್ಣವ ಅಂತ ಹೇಳ್ತಾರೆ, ಶಿವನ ಸಂತಾನನಿಗೆ ಶಿವನ ಫಾಲೋವರ್ಸ್ಗೆ ಶೈವ ಅಂತ ಹೇಳ್ತಾರೆ, ಬ್ರಹ್ಮನ ಫಾಲೋವರ್ಸ್ಗೆ ಬ್ರಹ್ಮ ಸಮಾಜಿ ಅಂತ ಕರೀತಾರೆ. ಇದೇ ರೀತಿ ಬ್ರಹ್ಮನ ಸಂತಾನನಿಗೆ ಬ್ರಾಹ್ಮಣ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಮಗುವಿನ ಅರ್ಥದಲ್ಲಿ ಒಂದು ದೀರ್ಘ ಹೆಚ್ಚಾಗುತ್ತೆ. ಬ್ರಹ್ಮನಿಂದ ಬ್ರಾಹ್ಮಣ, ವಿಷ್ಣುವಿನಿಂದ ವೈಷ್ಣವ, ಶಿವನಿಂದ ಶೈವ. ಹಾಗಾದ್ರೆ ಇಲ್ಲೂ ಇದೇ ರೀತಿ ಆಗಿದೆ. ಬ್ರಹ್ಮ ಮುಖವಂಶವಳಿ ಯಾರಾಗಿದರೂ ಅವರು ಕೇವಲ ಕಲಿಯುಗದ ಅಂತ್ಯದಲ್ಲಿ ಬಂದ್ಬಿಟ್ಟು ಆಗ್ತಾರೆ, ಯಾವಾಗ ಬ್ರಹ್ಮನ ಮೂಲಕ ಸೃಷ್ಟಿ ರಚಿಸಲಾಗುತ್ತೆ. ಈ ಸೃಷ್ಟಿ ಯಾವಾಗ ಬಹಳಷ್ಟು ತಮೋ ಪ್ರಧಾನ ಆಗೋಗ್ಬಿಡುತ್ತೋ ಆವಾಗ ಒಂದು ಕಡೆ ಪರಮಾತ್ಮ ಬಂದ್ಬಿಟ್ಟು ಈ ತಾಂಸಿ ಸೃಷ್ಟಿಯ ವಿನಾಶಕ್ಕಾಗಿ ಹರ ಹರ ಬಂ ಬಂ ವಿನ ಏನು ಭಾರತೀಯ ಘೋಷಣೆ ಪ್ರಸಿದ್ಧ ಇದೇನು, ಶಂಕರಿನ ಮೂರ್ತಿಯ ಮೂಲಕ ಕಾರ್ಯ ಮಾಡಿಸುವುದಕ್ಕಾಗಿ ತಯಾರಾಗೋಗ್ಬಿಡ್ತಾರೆ. ಮತ್ತು ಇನ್ನೊಂದು ಕಡೆ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿ ರಚನೆ ಮಾಡುವುದಕ್ಕಾಗಿ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುವ ಕಾರ್ಯ ಆರಂಭ ಮಾಡ್ತಾರೆ. ಇಂದಿನ 65-67 ವರ್ಷಗಳ ಹಿಂದೆ ಅಟಾಮಿಕ್ ಎನರ್ಜಿನ ಹೆಸರು ಗುರುತು ಕೂಡ ಇರಲಿಲ್ಲ. ಮತ್ತು ಅನೇಕ ಏನು ಭಗವಂತ ಆಗ್ಬಿಟ್ಟು ಕುತ್ಕೊಂಡಿದ್ದಾರೆ ಈ ಭಾರತ ವರ್ಷದಲ್ಲಿ ಅವರೂ ಇರಲಿಲ್ಲ. ಯಾವಾಗ ನಿಜವಾದ ವಜ್ರ ಬರುತ್ತೋ ಆವಾಗ ನಕಲಿ ವಜ್ರವನ್ನು ತಯಾರಿಸಲಾಗುತ್ತೆ. ಏಳು ವರ್ಷದ ಹಿಂದೆ 1936 ಯಾವಾಗ ಇಡೀ ಭಾರತವಾಸಿಗಳ ಒಂದೇ ಧ್ವನಿ ಇತ್ತು, ಹೇ ಪತಿತ ಪಾವನ ಬಾ ಅಂತ ಗಾಂಧೀಜಿಯ ಜೊತೆಗೆ ಒಟ್ಟಿಗೂಡ್ಬಿಟ್ಟು ಒಂದೇ ಧ್ವನಿಯಿಂದ ವೈಬ್ರೇಷನ್ ಇಂದ ಪರಮಾತ್ಮನನ್ನ ಸೆಳೀತಾ ಇದ್ರು. ಆ ಸಮಯದಲ್ಲಿ ಅವರಿಗೆ ಗೊತ್ತಿಲ್ಲದೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದ್ಬಿಟ್ಟಿದ್ರು, ಮತ್ತು ಬಂದ್ಬಿಟ್ಟು ಅವನು ಎರಡೂ ಕಾರ್ಯ ಈ ಸೃಷ್ಟಿಯಲ್ಲಿ ಶುರು ಮಾಡ್ತಾನೆ. ಒಂದು ಕಡೆ ಅಟಾಮಿಕ್ ಎನರ್ಜಿಯ ನಿರ್ಮಾಣ ಶುರುವಾಯಿತು, ಆ ಸಮಯದಲ್ಲಿ ಯಾರು ಹೆಸರು ಗುರುತನ್ನು ತಿಳ್ಕೊಂಡಿರಲಿಲ್ಲ ಈ ಅಟಮಿಕ್ ಬಾಂಬ್ ಏನಾಗಿರುತ್ತೆ ಅಂತ. ಯಾಕೆ ಅಂದ್ರೆ ನಮ್ಮ ಭಾರತದ ಪರಂಪರೆಯಲ್ಲಿ ಶಂಕರನ ಹೆಸರಿನ ಜೊತೆಗೆ ಹರ ಹರ ಬಂ ಬಂ ಅನ್ನುವಂತ ಶಬ್ದ ಜೋಡಿಕೆಯಾಗಿದೆ. ಹಾಗಾದ್ರೆ ಬಂಬಿನ ಮೂಲಕ ಅವನು ಈ ಇಡೀ ಅಶಾಂತಿ ಸೃಷ್ಟಿಯನ್ನ ಶಾಂತವನ್ನಾಗಿ ಮಾಡ್ತಾನೆ. ಆ ಕಾರ್ಯನೂ ಶುರು ಆಯ್ತು ಮತ್ತು ಇನ್ನೊಂದು ಕಡೆ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ಆರಂಭ ಆಯ್ತು ಸಿಂಧ್ ಹೈದರಾಬಾದಿನಿಂದ. ಇದರ ಫೌಂಡೇಶನ್ ಕಲ್ಕತ್ತೆಯಲ್ಲಿ ಬಿತ್ತು. ಎಲ್ಲಿ ಇವತ್ತು ಕೂಡ ಸೃಷ್ಟಿ ವೃಕ್ಷದ ಸ್ಮರಣಾರ್ಥಕವಾಗಿ ಬನಿಯನ್ ಟ್ರೀ ನಿಂತ್ಕೊಂಡಿದೆ. ಸೃಷ್ಟಿ ವೃಕ್ಷದ ಬಗ್ಗೆ ಗೀತೆಯಲ್ಲೂ ಹೇಳಿದರೆ ಅಶ್ವತ್ಥಂ ಪ್ರಾಹುರವ್ಯಯಂ, ಈ ಸೃಷ್ಟಿ ಒಂದು ಉಲ್ಟಾ ನೇತಾಟ ಇರುವಂತಹ ಮರ ಆಗಿದೆ. ಅದರ ನೆನಪಾರ್ಥಕವಾಗಿ ಆ ಮರ ಅಲ್ಲಿ ಗಂಗಾ ಸಾಗರದ ತೀರದಲ್ಲಿ ತೋರಿಸಿದರೆ ಅದರ ಮುಖ್ಯವಾದ ಕಾಂಡ ಮತ್ತು ಮುಖ್ಯವಾದ ಬೇರು ಅದು ಲೋಪ ಆಗೋಗ್ಬಿಟ್ಟಿದೆ ದೇವಿ ದೇವತೆಯ ಸನಾತನ ಧರ್ಮ. ಎಲ್ಲಿ ಇಡೀ ಸೃಷ್ಟಿಯ ವಸುದೈವ ಕುಟುಂಬಕಮ್ಮಿನ ಪ್ರಾಕ್ಟಿಕಲ್ ರೂಪ ಇತ್ತು. ಪ್ರಪಂಚದಲ್ಲಿ ಒಂದೇ ರಾಜ ಇದ್ದ, ಒಂದೇ ರಾಜ್ಯ ಇತ್ತು, ಒಂದೇ ಧರ್ಮ ಇತ್ತು ಮತ್ತು ಒಂದೇ ದೈವಿ ಪರಿವಾರ ಇತ್ತು. ದ್ವಾಪರ ಯುಗದಿಂದ ದ್ವೈತವನ್ನ ಹರಡಿಸುವಂತಹ ಬೇರೆ ಬೇರೆ ಧರ್ಮ ಪಿತರುಗಳು ಯಾವಾಗ ಬಂದರು ಇಂದಿನಿಂದ 2,500 ವರ್ಷದ ಮೊದಲು ಹೇಗೆ ಇಬ್ರಾಹಿಮಿನ ಮೂಲಕ ಇಸ್ಲಾಂ ಧರ್ಮದ ಸ್ಥಾಪನೆ ಆಯಿತು, ಬುದ್ಧನ ಮೂಲಕ ಬೌದ್ಧ ಧರ್ಮದ ಸ್ಥಾಪನೆ ಆಯಿತು, 2,000 ವರ್ಷದ ಮೊದಲು ಕ್ರೈಸ್ತನ ಮೂಲಕ ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಆಯಿತು, ಮತ್ತು ಏನು ಸನಾತನ ಧರ್ಮದ ಧಾರಣೆಗಳಿದ್ವು ಅದನ್ನ ಮುರಿಯಲಾಯಿತು ದ್ವೈತವಾದ ಬರುದ್ರ ಕಾರಣದಿಂದ. ಆವಾಗ ಪ್ರಪಂಚದಲ್ಲಿ 2-2 ಧರ್ಮ, 2-4 ಧರ್ಮ, 2-2 ರಾಜ್ಯ, 4-4 ರಾಜ್ಯ, ಹೀಗೆ ರಾಜ್ಯಗಳ ಸಂಖ್ಯೆನೂ ಬೆಳೀತಾ ಹೋಯ್ತು, ಧರ್ಮಗಳ ಸಂಖ್ಯೆಯೂ ಬೆಳೀತಾ ಹೋಯ್ತು, ಮತಾಂತರಗಳ ಸಂಖ್ಯೆನೂ ಬೆಳೀತಾ ಹೋಯ್ತು ಮತ್ತು ಕುಲಗಳು ಅನೇಕ ಆಗೋದು. ಯಾವಾಗ ಅನೇಕತೆ ಬರುತ್ತೋ ಆವಾಗ ಅಶಾಂತಿ ಬರುತ್ತೆ ಮತ್ತು ಅಶಾಂತಿ ಹೆಚ್ಚಾಗ್ತಾ ಆಗ್ತಾ ಕಲಹ ಕಲೇಶದ ಯುಗ ಬರುತ್ತೆ. ಯಾವಾಗ ಈ ಸೃಷ್ಟಿಯಲ್ಲಿ ಎಲ್ಲಾ ಧರ್ಮ ಪಿತರು ಬಂದ್ಬಿಟ್ಟು ತಮ್ಮ ತಮ್ಮ ಚಮತ್ಕಾರಗಳನ್ನ ತೋರಿಸ್ಬಿಟ್ಟು ಹೊರಟೋಗ್ತಾರೆ, ಹಾಗೂ ಈ ಪ್ರಪಂಚ ಚರಿತ್ರೆಯ ಆಧಾರದ ಮೇಲೆ ಕೆಳಗೆ ಬೀಳ್ತಾ ಹೋಗುತ್ತೆ. ಮನುಷ್ಯರ ದೈವಿ ಚರಿತ್ರೆ ಕೆಟ್ಟೋಗ್ಬಿಟ್ಟು ಆಸುರಿ ರಾಕ್ಷಸರ ಚರಿತ್ರೆ ಆಗ್ತಾ ಹೋಗುತ್ತೆ. ಮತ್ತು ಯಾರಿಗೂ ಆಸೆ ಇರೋದಿಲ್ಲ ಈ ಸೃಷ್ಟಿ ಬದಲಾವಣೆ ಆಗ್ಬಹುದು ಅಂತ, ಎಲ್ಲರೂ ನಿರಾಶೆ ಆಗೋಗ್ಬಿಡ್ತಾರೆ. ಆವಾಗ ಭಾರತದಲ್ಲಿ ಭಗವಂತ ಬರ್ತಾನೆ ಮತ್ತು ಹೇಳ್ತಾನೆ, ಮಕ್ಕಳೇ ನಾನು ಒಬ್ಬ ನಿರಾಕಾರ ಪರಂಬ್ರಹ್ಮ ಪರಮೇಶ್ವರ ಇಂಥವನಾಗಿದ್ದೀನಿ, ಯಾರು ಈ ಸೃಷ್ಟಿಯನ್ನ ಬಂದ್ಬಿಟ್ಟು ಸುಧಾರಣೆ ಮಾಡ್ತೀನಿ, ಕಲಿಯುಗದಿಂದ ಸತ್ಯುಗವನ್ನಾಗಿ ಮಾಡ್ತೀನಿ, ಅಸತ್ಯಖಂಡವನ್ನ ಸತ್ಯಖಂಡವನ್ನಾಗಿ ಮಾಡ್ತೀನಿ, ನಾನು ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ, ರಾಧಾಕೃಷ್ಣ ಹೋ ಚಾಹೆ ರಾಮ ಸೀತಾ ಹೋ ಚಾಹೆ ಲಕ್ಷ್ಮೀನಾರಾಯಣ ಹೋ ಸಹ ಪುನರ್ಜನ್ಮ. ಬಾಕಿ ಎಷ್ಟೇ ದೇವತೆಗಳಿದ್ದರೂ ರಾಧಾಕೃಷ್ಣರೇ ಆಗಿರ್ಲಿ, ರಾಮ ಸೀತೆಯರೇ ಆಗಿರ್ಲಿ, ಲಕ್ಷ್ಮೀನಾರಾಯಣರೇ ಆಗಿರ್ಲಿ, ಅವರೆಲ್ಲ ಪುನರ್ಜನ್ಮದಲ್ಲಿ ಬರ್ತಾ ಇರ್ತಾರೆ. ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಜೀವನದ ಸುಖವನ್ನ ಅನುಭವ ಮಾಡ್ತಾ ಮಾಡ್ತಾ ಆತ್ಮ ರೂಪದ ಬೀಜ ದುರ್ಬಲ ಆಗ್ತಾ ಹೋಗುತ್ತೆ. ಇದರ ಉದಾಹರಣೆ ಆಗಿದೆ, ಇವತ್ತಿನಿಂದ 400-500 ವರ್ಷಗಳ ಮೊದಲು ಮಹಾರಾಣ ಪ್ರತಾಪನ ಖಡ್ಗ ಇವತ್ತು ಸಹ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನಾವು ಸಾಮಾನ್ಯ ಜನರು ಆ ಖಡ್ಗವನ್ನು ಎತ್ತುವುದಕ್ಕಾಗುವುದಿಲ್ಲ. ಯಾಕೆ ಅಂದ್ರೆ ಒಂದು ಉದ್ದ ಅಗಲ ಶರೀರ ಇತ್ತು, ಆ ಸಮಯದಲ್ಲಿ ಆತ್ಮ ರೂಪದ ಬೀಜದಲ್ಲಿ ಪವರ್ ಇತ್ತು, ಹಾಗಾಗಿ ಶರೀರ ರೂಪದ ಮರವೂ ಸಹ ಪವರ್ಫುಲ್ ಆಗಿತ್ತು. ಇವಾಗ ನಮ್ಮ ಭಾರತವಾಸಿಗಳ ಶರೀರ ಆತ್ಮದ ತಮೋ ಪ್ರಧಾನ ಆಗಿರುವ ಕಾರಣದಿಂದ ತಾಮಸಿ ಆಗೋಗ್ಬಿಟ್ಟಿದೆ, ಕಣ್ಣುಗಳು ಒಳಗೋಗ್ಬಿಟ್ಟಿದೆ, ಶರೀರ ಆಕಾರವಿಲ್ಲದಾಗಿದೆ. ಮತ್ತು ವಿಕೃತ ಸುಖ ಅನುಭವ ಮಾಡ್ತಾ ಮಾಡ್ತಾ ನಮ್ಮ ಆತ್ಮದಲ್ಲಿ ವಿಕೃತಿ ಬರುವ ಜೊತೆ ಜೊತೆಗೆ ಶರೀರವೂ ಕೂಡ ಪೂರ್ತಿ ಕಾಯಿಲೆ ಕಸಾಲೆ ದುಃಖಿ ರೋಗಿ ತೊಂದರೆ ಕೊಡುವಂತದ್ದಾಗಿದೆ. ಈಗ ಪರಮಾತ್ಮ ತಂದೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಮಕ್ಕಳೇ ಏನೇ ದೇವತೆಗಳಿದ್ದರೂ ಅವರೆಲ್ಲರಿಗೂ ಪುನರ್ಜನ್ಮವನ್ನ ತಗೊಳ್ಬೇಕಾಗಿದೆ.
ಪುನರ್ಜನ್ಮ
ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಯಾವಾಗ ಕೆಳಗಡೆ ಬೀಳ್ತೀವೋ ಆವಾಗ ನಾವು ಶೂದ್ರರೇ ಬ್ರಾಹ್ಮಣರಾಗ್ತೀವಿ, ಬ್ರಾಹ್ಮಣರೇ ಸುಧಾರಣೆ ಆಗ್ಬಿಟ್ಟು ದೇವತೆಗಳಾಗ್ತೀವಿ. ಈಗ ಪರಮಪಿತ ಪರಮಾತ್ಮ ಬ್ರಹ್ಮನನ್ನ ಅಡಾಪ್ಟ್ ಮಾಡಿಬಿಟ್ಟು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಭಕ್ತಿ ಮಾರ್ಗಕ್ಕೆ ಶಾಸ್ತ್ರಗಳ ಓದನ್ನ ಓದಿಸುವಂತ ಮನುಷ್ಯ ಗುರುಗಳು ಈ ರೀತಿ ತಿಳ್ಕೊಂಡಿದ್ದಾರೆ, ಬ್ರಹ್ಮನ ಮುಖದಿಂದ ಯಾವ್ದೋ ಧ್ವನಿ ಹೊರಗಡೆ ಬಂತು ಹೂವ ಅಂದಿರಬಹುದು, ಆವಾಗ ಮುಖದಿಂದ ಬ್ರಾಹ್ಮಣರು ಬಂದ್ರು. ಆದ್ರಿಂದ ಶಾಸ್ತ್ರದಲ್ಲಿ ಬರ್ದ್ಬಿಟ್ಟಿದ್ದಾರೆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣರು ಬಂದ್ರು ಅಂತ. ಸೃಷ್ಟಿಯ ವಿರಾಟ ಪುರುಷ ಇದ್ದಾನೆ, ಅವನ ಮುಖದಿಂದ ಬ್ರಾಹ್ಮಣರು ಬಂದ್ರು, ಭುಜಗಳಿಂದ ಕ್ಷತ್ರಿಯಗಳು ಬಂದ್ರು, ತೊಡೆಗಳಿಂದ ವೈಶ್ಯರು ಬಂದ್ರು, ಮತ್ತು ಕಾಲಿನಿಂದ ಶೂದ್ರರು ಬಂದ್ರು. ಈಗ ಇದಂತೂ ಅಂಧಶ್ರದ್ಧೆಯ ಮಾತಾಗಿದೆ. ವಾಸ್ತವದಲ್ಲಿ ಇದರ ಆಳವಾದ ಅರ್ಥ ಇದೆ. ಮನುಷ್ಯ ಸೃಷ್ಟಿ ಅಥವಾ ಮನುಷ್ಯ ರೂಪದ ಏನು ವಿರಾಟ ಸ್ವರೂಪ ಇದೆ, 4 ಭಾಗಗಳಲ್ಲಿ ವಿಭಾಗಿಸಲಾಗಿದೆ. ಯಾವುದಕ್ಕೆ ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಅಂತ ಹೇಳ್ತಾರೆ. ಹೇಗೆ ಯಾವುದೋ ಡ್ರಾಮಾ ಇರುತ್ತೆ, ಹೇಗೆ ನಾಟಕ ಇರುತ್ತೆ, ಅದರಲ್ಲಿ 4 ಸೀನ್ಸ್ ಇರ್ತವೆ, ಅದೇ ರೀತಿ ಇದು ವರ್ಲ್ಡ್ ಡ್ರಾಮಾ ಆಗಿದೆ. ಯಾವ್ದ್ರಲ್ಲಿ ಈ 4 ಸೀನ್ಸ್ಗಳು ನೋಂದಿಸಲಾಗಿವೆ? ಸತ್ಯಯುಗ ತ್ರೇತ ಹಾರುವ ಕಲೆಯಾಗಿದೆ, ಏರುವ ಕಲೆಯಾಗಿದೆ, ಸುಖದ ಯುಗ ಆಗಿದೆ. ಮತ್ತು ದ್ವಾಪರ ಕಲಿಯುಗ ಇಳಿಯುವ ಕಲೆಯಾಗಿದೆ, ದುಃಖದ ಯುಗ ಆಗಿದೆ. ಈ ರಾತ್ರಿಯಿಂದ ಹಗಲು ಮತ್ತು ಹಗಲಿನಿಂದ ರಾತ್ರಿ, ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು ಶಾಸ್ತ್ರದಲ್ಲಿ ಗಾಯನೆ ಇದೆ. 2,500 ವರ್ಷ ನಾವು ಮನುಷ್ಯ ಆತ್ಮಗಳು ಯಾವುದೇ ಪೆಟ್ಟನ್ನ ತಿನ್ನೋದಿಲ್ಲ. ಮತ್ತು 2,500 ವರ್ಷ ದ್ವೈತವಾದ ಬರೋದ್ರ ಕಾರಣದಿಂದ, ಮನುಷ್ಯ ಗುರುಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಳೋ ಕಾರಣದಿಂದ ಕೆಲವರು ದೇವಸ್ಥಾನಗಳಲ್ಲಿ ಅಲೆದಾಡ್ತಾರೆ, ಕೆಲವರು ಮಸ್ಜಿದಿಗಳಲ್ಲಿ ಅಲ್ದಾಡ್ತಾರೆ, ಕೆಲವರು ಗುರುದ್ವಾರಗಳಲ್ಲಿ ಅಲ್ದಾಡ್ತಾರೆ,
ಪೆಟ್ಟೆ ಪೆಟ್ಟು ತಿಂತಾ ಇರ್ತಾರೆ.
ಸತ್ಯ ಅಂತೂ ಒಬ್ಬ ಪರಮಾತ್ಮನೇ ಆಗಿದ್ದಾನೆ. ಪರಂಪಿತ ಪರಮಾತ್ಮ ಶಿವನ ಹೊರತು ಈ ಪ್ರಪಂಚದಲ್ಲಿ ಯಾರೂ ಸತ್ಯ ಇಲ್ಲ. ಎಲ್ಲರೂ ಸಂಕಲ್ಪದಿಂದ, ಕರ್ಮದಿಂದ, ವಚನದಿಂದ ತಮ್ಮ ಜೀವನವನ್ನ ಸುಳ್ಳಾಗಿ ಸಿದ್ಧ ಮಾಡ್ತಾರೆ. ಈಗ ಪರಮಾತ್ಮ ಬಂದ್ಬಿಟ್ಟು ನಮ್ಗೆ ಸತ್ಯ ತಿನ್ನೋದು, ಸತ್ಯ ಉಡ್ಕೊಳ್ಳೋದು, ಸತ್ಯ ಹೇಳೋದು, ಸತ್ಯ ಕೆಲಸ ಮಾಡೋದನ್ನ ಕಲಿಸ್ತಾ ಇದ್ದಾರೆ. ಅವನು ಬ್ರಹ್ಮನ ತನುವಿನಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ಅವನಿಗೆ ಮುಖ ಬೇಕಾಗಿದೆ, ಅವನಿಗೆ ತನ್ನ ಮುಖ ಇಲ್ಲ, ಅವನಿಗೆ ತನ್ನ ಕಿವಿ ಇಲ್ಲ. ಆದ್ರಿಂದ ಶಾಸ್ತ್ರಕಾರರು ಹೇಳ್ಬಿಟ್ಟಿದ್ದಾರೆ, ಬಿನು ಪಗು ಚಲೈ ಸುನೆ ಬಿನು ಕಾನ ಕರು ಬಿನು ಕರ್ಮ ಕರೆ ವಿಧಿ ನಾನ ಆನನ ರಹಿತ ಸಕಲ ರಸ ಭೋಗಿ. ಆದ್ರೆ ಯಾವಾಗ ಅವನಿಗೆ ಕೇಳಲಾಗುತ್ತೋ ಹೇಗೆ ಹೇಗೆ ಅವನು ಸಕಲ ರಸ ಭೋಗಿಯಾಗಿದ್ದಾನೆ, ಹೇಗೆ ಕಣ್ಣಿಲ್ಲದೆ ನೋಡ್ತಾನೆ, ಹೇಳ್ತಾರೆ ಅವನಂತೂ ಭಗವಂತ ಆಗಿದ್ದಾನೆ, ಅವನು ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ, ಭಗವಂತ ಬಂದ್ಬಿಟ್ಟು ಅಂಧಶ್ರದ್ಧೆ ಕಲಿಸೋದಿಲ್ಲ. ಅವನಂತೂ ಸೀದಾವಾಗಿ ಸಮಾಧಾನ ಕೊಡ್ತಾ ಇದ್ದಾನೆ, ಹೇಗೆ ಭೂತ ಪ್ರೇತದ ಆತ್ಮಗಳು ಪ್ರವೇಶ ಮಾಡ್ತವೋ ನಾನು ಸಹ ಪ್ರವೇಶ ಮಾಡ್ತೀನಿ. ನಾನು ಪ್ರವೇಶ ಮಾಡಿಬಿಟ್ಟು ಯಾವುದೋ ಮನುಷ್ಯ ತನುವಿನಲ್ಲಿ ಜ್ಞಾನವನ್ನು ಹೇಳುವಂತಹ ಕೆಲಸ ಮಾಡ್ತೀನಿ. ನನ್ನದು ಬೇರೆ ಯಾವ ಪಾತ್ರ ಇಲ್ಲ. ನಿಮ್ದು ಆತ್ಮಗಳ ಆತ್ಮಗಳೊಂದಿಗೆ ಲೆಕ್ಕಾಚಾರ ಇದೆ. ನನ್ನ ಜೊತೆಗೆ ನಿಮ್ದು ಯಾವುದೇ ಈ ರೀತಿಯ ಲೆಕ್ಕಾಚಾರ ಇಲ್ಲ. ಯಾವ್ದ್ರಿಂದ? ನಾನು ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ, ಹಾಗೂ 84ರ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಯಾರಾದ್ರೂ ಕೇಳಿದ್ರೆ ಹೇಗೆ ನೀವು ಬ್ರಾಹ್ಮಣರಿಂದ ದೇವತೆ ಆದ್ರಿ, ಹೇಗೆ ನೀವು ದೇವತೆಯಿಂದ ಶೂದ್ರರಾದ್ರಿ? ಆಗ ನೀವು ಹೇಳ್ಬಹುದು, ಹೇಳ್ರಿ, ಬ್ರಹ್ಮನ ಮುಖದಿಂದ ಪರಂಪಿತ ಪರಮಾತ್ಮ ನಮ್ಗೆ ಬ್ರಾಹ್ಮಣರನ್ನಾಗಿ ಮಾಡಿದರೆ. ಬ್ರಹ್ಮನ ಮಕ್ಕಳಿಗೆ ಬ್ರಾಹ್ಮಣರು ಅಂತ ಕರೀತಾರೆ. ಬ್ರಹ್ಮನ ಮತ್ತೊಂದು ಹೆಸರು ಶಾಸ್ತ್ರದಲ್ಲಿ ಮನು ಅಂತ ಹೇಳಿದರೆ. ಮನು ಅಂದ್ರೆ ಮನನ ಚಿಂತನೆ ಮಂಥನೆ ಮಾಡುವಂತವನು. ಒಂದಿರ್ತವೆ ಪ್ರಾಣಿಗಳು, ಮತ್ತೆ ಇನ್ನೊಂದಿರ್ತವೆ ಮನುವಿನ ಮಕ್ಕಳು, ಮನುಷ್ಯರು. ಪ್ರಾಣಿಗಳಿಗೆ ಯಾವಾಗ ಆವೇಗ ಬರುತ್ತೋ ಆವಾಗ ಅವು ಯಾವುದೇ ಮನನ ಚಿಂತನ ಮಂಥನೆ ಮಾಡೋದಿಲ್ಲ. ಆವೇಗ ಬಂತು ಮತ್ತು ಏನೇನ್ ಮಾಡಬೇಕು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದು ಅದು ತನ್ನ ಪೂರ್ತಿ ಮಾಡ್ಕೊಳ್ಬಿಡುತ್ತೆ. ಅವುಗಳಿಗೆ ಪ್ರಾಣಿಗಳು ಅಂತ ಕರೆಯಲಾಗುತ್ತೆ. ಮತ್ತು ಮನುಷ್ಯ ಮನನಾತ್ ಮನುಷ್ಯ ಅಂತ ಹೇಳಲಾಗುತ್ತೆ. ಯಾರು ಮನನ ಚಿಂತನೆ ಮಾಡ್ತಾನೋ ಅವನಿಗೆ ಮನುಷ್ಯ ಅಂತ ಕರೆಯಲಾಗುತ್ತೆ. ಯಾವುದೇ ಕೆಲಸ ಮಾಡುವುದಕ್ಕೆ ಮುಂಚೆ ಮನಸ್ಸಿನ ಉಪಯೋಗ ಮನುಷ್ಯ ಮಾಡ್ತಾನೆ. ಈ ಮಾತು ಪರಮಾತ್ಮ ತಂದೆ ಬಂದ್ಬಿಟ್ಟು ಬ್ರಹ್ಮನ ಮುಖದಿಂದ ನಾವು ಮಕ್ಕಳಿಗೆ ತಿಳಿಸ್ತಾರೆ. ಮಕ್ಕಳೇ, ಈ ಮನಸ್ಸನ್ನು ಮೊದಲು ಗೆಲ್ಲಬೇಕಾಗಿದೆ. ಮನಸ್ಸಿನಿಂದ ಸೋತ್ರೆ ಸೋಲು, ಮನಸ್ಸಿನಿಂದ ಗೆದ್ದರೆ ಗೆಲುವು. ಮನಸ್ಸು
ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದ್ರೆ ಈ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳು ಇವೆಲ್ಲ ಕಂಟ್ರೋಲ್ ನಲ್ಲಿ ಬಂದ್ಬಿಡ್ತವೆ. ಯಾವಾಗ ಇವು ಕಂಟ್ರೋಲ್ ನಲ್ಲಿ ಬರ್ತವೋ ಆಗ ರಾವಣನ ಏನು 10 ಶಿರಗಳಿದವೋ, ಯಾವುದು ಇಡೀ ಪ್ರಪಂಚವನ್ನ ಅಲ್ಗಾಡ್ತಾ ಇದವೋ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮತ್ತು ಪ್ರಕೃತಿಯ 5 ತತ್ವಗಳು ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ ಇವೆಲ್ಲ ನೀವು ಮಕ್ಕಳ ಸಹಯೋಗಿ ಆಗುತ್ತವೆ. ಈ ಸೃಷ್ಟಿಯನ್ನ ಪರಿವರ್ತನೆ ಮಾಡುವ ಎಲ್ಲ ಆಧಾರ ನಿಮ್ಮ ಮೇಲಿದೆ. ಆದರೆ ಇದನ್ನೆಲ್ಲ ಕಲಿಸೋ ಅಂತವನು ಯಾರಾಗಿದ್ದಾನೆ ಹೇಳ್ರಿ? ತಂದೆನೇ ಪತಿತರನ್ನ ಪಾವನರನ್ನಾಗಿ ಮಾಡ್ತಾರೆ. ಅವನು ತಂದೆ ಆಗ್ತಾನೆ ಈ ಸೃಷ್ಟಿಯಲ್ಲಿ ಬಂದ್ಬಿಟ್ಟು, ತಾಯಿನೂ ಸಹ ಆಗ್ತಾನೆ. ಆದ್ರಿಂದ ಮೊದಲನೇ ರೂಪ ಬರುತ್ತೆ ಬ್ರಹ್ಮ. ಏನು ಸಾಧಾರಣ ಸೃಷ್ಟಿ ರಚಿಸಲಾಗುತ್ತೋ, ಮನುಷ್ಯ ಏನು ಹದ್ದಿನ ಸೃಷ್ಟಿ ರಚನೆ ಮಾಡ್ತಾನೆ, ಆವಾಗ ಮಗ ಮೊದಲು ಯಾರ ಸಂಪರ್ಕದಲ್ಲಿ ಬರ್ತಾನೆ? ತಾಯಿಯ ಸಂಪರ್ಕದಲ್ಲಿ ಬರ್ತಾನೆ, ತಾಯಿಯನ್ನು ಗುರುತಿಸ್ತಾನೆ. ಇದೇ ರೀತಿ ಪರಮಾತ್ಮ ತಂದೆ ಯಾರ ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡ್ತಾರೋ ಆ ಮೃದುಲ ಪಾತ್ರಧಾರಿ ಆತ್ಮ ಆಗಿದರೆ ಕೃಷ್ಣನ ಆತ್ಮ. ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಹೇ ಕೃಷ್ಣ ನಾರಾಯಣ ವಾಸುದೇವ, ಅವರಿಬ್ಬರು ಒಂದೇ ಆತ್ಮ ಆಗಿದರೆ ನಾರಾಯಣ ಅಥವಾ ಕೃಷ್ಣ. ಅವನೇ ಜನ್ಮ ಮರಣದ ಚಕ್ರದಲ್ಲಿ ಬರ್ತಾ ಬರ್ತಾ ಕೊನೆಯ ಜನ್ಮದಲ್ಲಿ ಬಂದ್ಬಿಟ್ಟು ಸಿಂಧ್ ಹೈದರಾಬಾದ್ ನಲ್ಲಿ ದಾದಾ ಲೇಖರಾಜ್ ಬ್ರಹ್ಮನ ರೂಪದಲ್ಲಿ ಜನ್ಮ ತಗೊಳ್ತಾರೆ. ಕಲ್ಕತ್ತೆಯಲ್ಲಿ ಹೋಗ್ಬಿಟ್ಟು ಅವರ ಆಭರಣದ ಅಂಗಡಿ ಆಗುತ್ತೆ ಮತ್ತು ಅಲ್ಲಿ ಅವರು ತಮ್ಮ ವ್ಯಾಪಾರ ಮಾಡ್ತಾರೆ. 60 ವರ್ಷದವರು ಆದ ನಂತರ ಅವರ ವ್ಯಾಪಾರದಲ್ಲಿ ಮನ್ಸಿಡಿಯೋದಿಲ್ಲ. ಹಾಗಾಗಿ ಸತ್ಸಂಗದಲ್ಲಿ ತಮ್ಮ ಬುದ್ಧಿಯನ್ನು ಇಡ್ತಾರೆ. ಮತ್ತು ಅದೇ ಸಮಯದಲ್ಲಿ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ, ಪ್ರಪಂಚದ ಸಾಕ್ಷಾತ್ಕಾರ ಆಗುತ್ತೆ. ಮತ್ತು ಆ ಸಾಕ್ಷಾತ್ಕಾರದ ಆಧಾರದ ಮೇಲೆ ಅವರು ಹುಚ್ಚರಾಗೋಗ್ಬಿಡ್ತಾರೆ. ಯಾಕಂದ್ರೆ ಅದರ ಅರ್ಥ ಅವರಿಗೆ ಗೊತ್ತಾಗೋದಿಲ್ಲ ಏನು ಆಗಲಿದೆ ಅಂತ. ಆ ಅರ್ಥವನ್ನು ತಿಳ್ಕೊಳ್ಳೋದಕ್ಕಾಗಿ ಅವರು ತಮ್ಮ ಗುರುವಿಗೆ ಕೇಳ್ತಾರೆ. ಗುರು ಅವರಿಗೆ ಯಾವುದೇ ಸಮಾಧಾನ ಕೊಡೋದಕ್ಕಾಗುದಿಲ್ಲ. ಯೋಚಿಸ್ತಾರೆ, ಒಬ್ಬ ಗುರುವನ್ನ ಏನು ನಾವು ಮಾಡಿದೀವೋ ನಾವು ಅದರಲ್ಲಿ ಫೇಲ್ ಆಗೋದ್ವಿ, ನಾವು ಒಳ್ಳೆ ಗುರುವನ್ನು ಮಾಡ್ಕೊಂಡಿಲ್ಲ. ಬನಾರಸ್ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ದೊಡ್ಡ ದೊಡ್ಡ ಒಳ್ಳೆ ವಿದ್ವಾಂಸರು, ಪಂಡಿತರು, ಆಚಾರ್ಯರು ಇದ್ದರೆ ಅವರಿಗೆ ಹೋಗಿ ಕೇಳು. ಹಾಗಾಗಿ ಹಲವು ತಿಂಗಳಿನವರೆಗೆ ಬಾಬಾ ಬ್ರಾಹ್ಮಣರ ಸಂಘದಲ್ಲಿ ಹೋದ್ರು, ಬನಾರಸಿನ ವಿದ್ವಾಂಸರ ಮಂಡಳಿಯಲ್ಲಿ ಹೋದ್ರು, ದೊಡ್ಡ ದೊಡ್ಡ ಅವಧೂತರು ಮತ್ತು ದೊಡ್ಡ ದೊಡ್ಡ ಸಾಧುವಿರೊಂದಿಗೆ ಭೇಟಿ ಮಾಡಿದ್ರು. ಅವರ ಶಂಕೆಯ ಸಮಾಧಾನ ಯಾರೂ ಮಾಡಲಿಲ್ಲ. ಕೊನೆಯಲ್ಲಿ ಅವರ ಗುರುಗಳ ಮೇಲಿನ ಶ್ರದ್ಧೆ ಹೊರಟೋಯ್ತು. ಮತ್ತು ಅವರು ತಮ್ಮ ಜೀವನದ ಬಗ್ಗೆ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿ ಯಾರಾಗಿದ್ದಾರೆ, ಯಾರು ನಮಗೆ ಎಲ್ಲರಿಗಿಂತ ಸತ್ಯವಂತರು ಸಾಬೀತಾಗಿದ್ರು. ಅವರ 10 ವರ್ಷದಿಂದ ಒಬ್ಬ ಪಾಲುದಾರನಿದ್ದ ಅವರ ಅಂಗಡಿಯಲ್ಲಿ, ಯಾರು ಅವರ ಲೌಕಿಕ ಸಂಬಂಧಿಯೂ ಸಹ ಆಗಿದ್ರು.
ಅದಕ್ಕೆ ಜಲಾರಾಸಿ ತುಂಬಾನೇ ಇದೆ, ಕಲಿಯುಗ ಸಂಸಾರದ ಜಾಸ್ತಿ ಶಕ್ತಿ.
ಅವರು ಆಭರಣದ ವ್ಯಾಪಾರಿಗಳಾಗಿದ್ರು, ಆದ್ರೆ ಅವರ ಆಭರಣಗಳ ಅಂಗಡಿ ಈ ಕಲಿಯುಗದ ಪ್ರಪಂಚದಲ್ಲಿ ಜಾಸ್ತಿ ನಡೀತಿರ್ಲಿಲ್ಲ. ಬ್ರಹ್ಮ ಬಾಬಾರವರು ಅವರನ್ನ ತಮ್ಮ ಪಾಲುದಾರನನ್ನಾಗಿ ಮಾಡಿಕೊಂಡ್ರು. ಯಾವಾಗ ಅವರು ತಮ್ಮ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾರೋ ಆವಾಗ ಈ ನಿರ್ಧಾರವನ್ನ ತಗೊಂಡ್ರು. ಎಷ್ಟೇ ಕೋಟಿ ಸಂಪತ್ತಿ ಇದೇನು, ಅದರಿಂದ ನೀನು ಈ ಅಂಗಡಿಯನ್ನು ಸಂಭಾಲನೆ ಮಾಡು, ಮತ್ತು ನಿನ್ನದಾಗಿರುತ್ತೆ ಪರಿಶ್ರಮ ಹಾಗೂ ನನ್ನದಾಗಿರುತ್ತೆ ಹಣ. ಏನೇ ಸಂಪಾದನೆ ಆಗುತ್ತೋ ಅದರಲ್ಲಿ ಅರ್ಧ ಭಾಗ ನನಗೆ ಕೊಡ್ತಾ ಇದೆ. ನಾನಂತೂ ಹೋಗ್ಬಿಟ್ಟು ಸತ್ಸಂಗ ಮಾಡ್ತೀನಿ. ತ್ಯಾಗ ಮತ್ತು ತಪಸ್ಯದ ಫಲ ಅವರಿಗೆ ಮಧುರವಾದದ್ದು ಸಿಕ್ತು. ಭಗವಂತ ಅವರಲ್ಲಿ ಪ್ರವೇಶ ಮಾಡಿಬಿಟ್ಟು ಅವರು ಕಾರ್ಯವನ್ನು ಶುರು ಮಾಡಿದ್ರು. ಆದ್ರೆ ಒಂದೇ ಸರಿ ಆರಂಭದಲ್ಲಿ ಅಲ್ಲ, ಮೊದಲನೇ ಏನು ಕಾರ್ಯ ಇದೇನೋ ಅದು ಆ ಪಾಲುದಾರನ ಮೂಲಕ ಶುರು ಆಗುತ್ತೆ. ಪಾಲುದಾರ ಅವನು ರಾಮನ ಆತ್ಮ ಆಗಿದ್ದ. ರಾಮ ಮತ್ತು ಕೃಷ್ಣ ಈ ಸೃಷ್ಟಿ ರೂಪದ ರಂಗಮಂಚದ ಎರಡು ಚಕ್ರಗಳಾಗಿದ್ದವೆ. ಯಾರನ್ನ ಬೇರೆ ಧರ್ಮದಲ್ಲಿ ಆಡಮ್ ಮತ್ತು ಈವ್, ಆದಮ್ ಮತ್ತು ಹವ್ವ ಅಂತ ಕರೀತಾರೆ. ಅವರೇ ತಂದೆ ತಾಯಿಯ ಪಾತ್ರ ನಡೆಸ್ತಾರೆ. ವಾಸ್ತವದಲ್ಲಿ ಅವರ ಆತ್ಮಗಳು ತಂದೆ ತಾಯಿಯ ಪಾತ್ರ ನಿರ್ವಹಿಸುವುದಿಲ್ಲ. ಈ ಸೃಷ್ಟಿಯ ತಂದೆ ತಾಯಿ ಆಗುವಂತ ಗಟ್ಸ್ ಅವರಲ್ಲಿ ಇರೋದಿಲ್ಲ. ಆ ಸುಪ್ರೀಂ ಸೋಲ್ ಅವರಲ್ಲಿ ಪ್ರವೇಶ ಮಾಡ್ತಾರೆ ಅಂತಿಮ ಜನ್ಮದಲ್ಲಿ. ಆವಾಗ ಅವರು ತಂದೆ ತಾಯಿಯ ಪಾತ್ರ ನಿರ್ವಹಿಸ್ತಾರೆ. ಬ್ರಹ್ಮ ಬಾಬರವರು ಬನಾರಸಿನಿಂದ ಯಾವಾಗ ಕಲ್ಕತ್ತೆಯಲ್ಲಿ ತಲುಪ್ತಾರೋ ಆವಾಗ ಅವರು ತಮ್ಮ ಸಾಕ್ಷಾತ್ಕಾರಿನ ಎಲ್ಲಾ ಮಾತುಗಳನ್ನ ಪಾಲುದಾರನ ಎದುರುಗಡೆ ಇಡ್ತಾರೆ. ಹಾಗೂ ಪಾಲುದಾರನಲ್ಲಿ ಪರಮಾತ್ಮ ಶಿವನು ಪ್ರವೇಶ ಮಾಡಿಬಿಟ್ಟು ಅವರ ಸಾಕ್ಷಾತ್ಕಾರಗಳ ಎಲ್ಲಾ ಕ್ಲಾರಿಫಿಕೇಶನ್ ಅನ್ನು ಕೊಟ್ಬಿಡ್ತಾರೆ. ಜ್ಞಾನದ ಬೀಜ ಅಂತೂ ಬ್ರಹ್ಮನ ಬುದ್ಧಿ ರೂಪದ ಹೊಟ್ಟೆಯಲ್ಲಿ ಬಿತ್ತು. ಹಾಗೂ ಅವರು ತಲ್ಲೀನರಾಗ್ಬಿಟ್ಟು ಸತ್ಸಂಗದಲ್ಲಿ ಸಿಂಧ್ ಹೈದರಾಬಾದಿನಲ್ಲಿ ತಮ್ಮ ಸತ್ಸಂಗದ ಕಾರ್ಯವನ್ನು ಆರಂಭ ಮಾಡಿಬಿಟ್ರು. ಆ ಸಮಯದಲ್ಲಿ ಏನು ಭಕ್ತಿ ಮಾರ್ಗದ ಗೀತೆ ಇದೇನು, ಯಾವುದನ್ನ ಸರ್ವಶಾಸ್ತ್ರ ಶಿರೋಮಣಿ ಅಂತ ಗಾಯನ ಮಾಡಲಾಗುತ್ತೋ ಅದೇ ಗೀತೆಯ ಅರ್ಥವನ್ನು ಹೇಳಲಾಗ್ತಾ ಇತ್ತು. ಆ ಗೀತೆ ಆ ಸಮಯದಲ್ಲಿ ಅದರ ಗುಯ್ಯಾರ್ಥ ಆಳವಾದ ಅರ್ಥ ಬಿಚ್ಚಿರ್ಲಿಲ್ಲ. ಹಾಗಾದ್ರೆ ಮೇಲಿನ ಮೇಲಿನ ಜನರಲ್ ನಾಲೆಜ್ ಹೇಳಲಾಗ್ತಾ ಇತ್ತು. ಹೇಗೆ ಗೀತೆಯಲ್ಲಿ ಬಂದಿದೆ ಆತ್ಮದ ಸ್ವರೂಪವನ್ನು ಹೇಳಿದರೆ ಅಣೋರಣೀಯಾಂ ಸಮನು ಸ್ಮರೇತ್ಯ, ಆತ್ಮ ಅಣುರೂಪ ಆಗಿದೆ. ಈ ಮಾತು ಬುದ್ಧಿಯಲ್ಲಿ ಕೂರಿಸಲಾಯಿತು. ಭಕ್ತಿಯ ಮಧ್ಯದಲ್ಲಿ ಉಳಿಯುತ್ತೆ ಅದ್ಭುತ ನಕ್ಷತ್ರ. ಈ ರೀತಿ ಹಿಂದಿಯಲ್ಲಿ ಹೇಳಿಕೆ ಇದೆ. ಇದು ಗೀತೆಯ ವಾಕ್ಯಗೆ ಸೇರುವಂತಹ ಮಾತಾಗಿದೆ. ಭೃಕುಟಿಯ ಮಧ್ಯದಲ್ಲಿ ಆ ಆತ್ಮ ರೂಪದ ರಾಜ ಈ ಶರೀರವನ್ನು ಕಂಟ್ರೋಲ್ ಮಾಡುವಂತವನು ಕುತ್ಕೊಂಡಿದ್ದಾನೆ. ಅದರ ನೆನಪಿನಾರ್ಥಕವಾಗಿ ಜನರು ಬಿಂದಿ ಅಥವಾ ತಿಲಕ ಹಚ್ಚಿಕೊಳ್ತಾರೆ.
ಮನುಷ್ಯ ಆತ್ಮಕ್ಕೆ ಸ್ಮೃತಿ ಬನ್ನಾರೇ ಬಿಂದು ಆತ್ಮ ಸಂಜೋ ಬಿಂದು ಮತ್ತೆ.
ಋಷಿಗಳು ಮಹರ್ಷಿಗಳು ಮನುಷ್ಯ ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು, ದೇಹಾಭಿಮಾನದಲ್ಲಿ ಬರಬಾರದು, ದೇಹದ ಸ್ಮೃತಿಯಿಂದ ಪರೆ ಆಗಿರಬೇಕು. ಇದಕ್ಕಾಗಿ ಅವರು ಈ ಯುಕ್ತಿಯನ್ನು ಹೇಳಿದ್ರು. ತಮ್ಮನ್ನ ಬಿಂದು ಆತ್ಮ ಅಂತ ತಿಳ್ಕೊಳ್ರಿ, ಬಿಂದಿ ಮಸ್ತಕದಲ್ಲಿ ಧಾರಣೆ ಮಾಡ್ರಿ. ತಿಲಕ ಹಚ್ಕೊಂಡ್ರಿ ಅಂದ್ರೆ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗುವಂತ ನೆನಪಿರುತ್ತೆ. ಒಬ್ರಿಗೊಬ್ರು ನೋಡಿದ್ವಿ ಅಂದ್ರೆ ಸ್ತ್ರೀ ಪುರುಷರ ಭಾನ ಅಷ್ಟೊಂದು ಇರೋದಿಲ್ಲ. ಆದ್ರೆ ನಂತರ ಇದು ಕೇವಲ ಒಂದು ಪರಂಪರೆ ಆಗಿ ಉಳಿತು. ಬಿಂದಿ ಮತ್ತು ತಿಲಕ ತನ್ನ ಜಗದಲ್ಲಿ ಹಚ್ಕೊಳ್ತಾ ಹೋದ್ರು ಮತ್ತು ಅದರ ಏನು ನಿಜವಾದ ಅರ್ಥ ಇತ್ತು ಅದು ಜನರಿಗೆ ಮರ್ತೋಯ್ತು. ಹಾಗಾದ್ರೆ ಈ ಜ್ಞಾನದ ಬೀಜಾರೋಪಣೆ ಯಜ್ಞದ ಆದಿಯಿಂದಲೇ ಆಗೋಗ್ಬಿಟ್ಟಿತ್ತು. ನಾವು ಬಿಂದು ಬಿಂದು ಜ್ಯೋತಿ ಬಿಂದು ಆತ್ಮಗಳಾಗಿದ್ದೀವಿ ಮತ್ತು ಆ ಬಿಂದು ಬಿಂದು ತಂದೆ ಪರಂಪಿತ ಪರಮಾತ್ಮ ನಮ್ಮ ತಂದೆ ಆಗಿದ್ದಾರೆ. ಅವರು ಬಿಂದು ಬಿಂದು ಆತ್ಮಗಳ ತಂದೆ ಬಿಂದುನೇ ಆಗಿದ್ದಾರೆ. ಆದರೆ ಅಂತರ ಕೇವಲ ಇಷ್ಟೇ ಆಗಿದೆ. ನಾವು ಆತ್ಮಗಳು ಜನ್ಮ ಮರಣದ ಚಕ್ರದಲ್ಲಿ ಬರುವಂತದ್ದಾಗಿದ್ದಾವೆ. ಜನ್ಮ ತಗೊಳ್ತಾ ತಗೊಳ್ತಾ ಮೇಲಿನಿಂದ ಕೆಳಗೆ ಬೀಳ್ತೀವಿ ಹಾಗೂ ಅವರು ಮೇಲಿನಿಂದ ಕೆಳಗೆ ಯಾವಾಗೂ ಬೀಳೋದಿಲ್ಲ. ಅವರು ಸದಾಶಿವ ಅಂತ ಹೇಳಲಾಗುತ್ತೆ. ಶಿವ ಅಂದ್ರೆ ಕಲ್ಯಾಣಕಾರಿ. ಅವರು ಸದೈವನೂ ಕಲ್ಯಾಣಕಾರಿ ಆಗಿದ್ದಾರೆ. ದೇವತೆಗಳಂತೂ ದೇವಯೋನಿಯಲ್ಲಿ ಕಲ್ಯಾಣಕಾರಿ ಆಗಿರ್ತಾರೆ ಒಬ್ಬರಿಗೊಬ್ರು. ಯಾವಾಗ ದೇವತೆಗಳು ಬೀಳ್ತಾ ಬೀಳ್ತಾ ಕೆಳಗಡೆ ಬೀಳ್ತಾರೋ ಆವಾಗ ತಾಮಸಿ ಆಗೋಗ್ಬಿಡ್ತಾರೆ. ರಾಕ್ಷಸಿ ಸ್ವಭಾವದವರು ಕೆಲವರು ಆಗೋಗ್ಬಿಡ್ತಾರೆ. ಅವರು ದುಃಖ ಕೊಡುವಂತವರು ಆಗೋಗ್ಬಿಡ್ತಾರೆ. ಹಾಗಾದ್ರೆ ಮನುಷ್ಯ ಆತ್ಮಗಳು ಜನ್ಮ ಮರಣದ ಚಕ್ರದಲ್ಲಿ ಬಂದ್ಬಿಟ್ಟು ಕೆಳಗೂ ಬೀಳ್ತಾರೆ. ಸುಪ್ರೀಂ ಸೋಲ್ ಪರಮಾತ್ಮ ಶಿವ ಯಾವಾಗೂ ಕೆಳಗಡೆ ಬೀಳೋದಿಲ್ಲ. ಅವರು ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡ್ತಾ ಇದ್ರೂ ಸಹ ಎಲ್ಲಾ ಪ್ರಕಾರದ ಮನುಷ್ಯರ ಏನು ಸಾಧಾರಣ ಮನುಷ್ಯರ ಕೆಲಸಗಳಿದವು ಆ ಕೆಲಸವನ್ನು ಮಾಡುತ್ತಲೂ ಸಹ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ. ಅವರು ಯಾರಿಗೂ ದುಃಖ ಕೊಡೋದಕ್ಕಾಗುದಿಲ್ಲ. ಅವನ ಎಲ್ಲಾ ಪ್ರಕಾರದ ಮಾತು ಅವನ ಎಲ್ಲಾ ಪ್ರಕಾರದ ಕೆಲಸ ಸಾಧಾರಣ ಮನುಷ್ಯರಿಗೆ ಸಾಧಾರಣ ನೋಡ್ಲಿಕ್ಕೆ ಬರುತ್ತೆ. ಆದರೆ ಯಾರು ಅನೇಕ ಜನ್ಮಗಳ ಧ್ಯಾನಿತು ಆತ್ಮಗಳಾಗಿದ್ದರೂ ಜ್ಞಾನದಲ್ಲಿ ವಿಚರಣೆ ಮಾಡುವಂತವರಾಗಿರ್ಬೋದು ಅವರು ಆ ಮಾತಿನ ಆಳವನ್ನ ಜಲ್ದಿ ತಿಳ್ಕೊಳ್ತಾರೆ. ತಿಳಿಸುವಂತವರ ಮೇಲೂ ಇರುತ್ತೆ ಮತ್ತು ಏನಾಗುತ್ತೋ ಅದು ಪೂರ್ವ ಜನ್ಮಗಳ ಲೆಕ್ಕಾಚಾರದಿಂದಲೇ ಆಗುತ್ತೆ. ಪೂರ್ವ ಜನ್ಮಗಳ ಲೆಕ್ಕಾಚಾರ ಪ್ರತಿಯೊಬ್ಬ ಮನುಷ್ಯ ಆತ್ಮಗಳ ಜೀವನದಲ್ಲಿ ತುಂಬಾ ಮಹತ್ವ ಇಡುತ್ತೆ. ಯಾವಾಗ ಆ ಲೆಕ್ಕಾಚಾರ ಒಬ್ರಿಗೊಬ್ರಿಗೆ ಸೇರುತ್ತೋ ಆವಾಗ ಜ್ಯೋತಿಯಿಂದ ಜ್ಯೋತಿ ಬೆಳಗುತ್ತೆ. ಇದರ ನೆನಪಾರ್ಥಕವಾಗಿ ದೀಪಾವಳಿ ಆಚರಿಸಲಾಗುತ್ತೆ. ಮೊದಲು ಯಮರಾಜನ ಒಂದು ದೊಡ್ಡ ದೀಪಕವನ್ನ ಬೆಳಗಿಸಲಾಗುತ್ತೆ. ಧರ್ಮರಾಜ ಅಂತ ಹೇಳ್ರಿ, ಯಮರಾಜ ಹೇಳ್ರಿ. ಧರ್ಮದ ಯಾರು ರಾಜ ಆಗಿದನು ಅವನಿಗೆ ಶಾಸ್ತ್ರದಲ್ಲಿ ಏನು ಹೆಸರು ಕೊಟ್ಟಿದ್ದಾರೆ? ಯುದ್ಧ ಸ್ಥಿರ. ಧರ್ಮರಾಜ ಯುಧಿಷ್ಠಿರ ಅಂತ ಹೇಳ್ತಾರೆ. ಆ ಆತ್ಮ ಮೊದಲು ಬೆಳಗುತ್ತೆ. ಹಾಗೂ ಬೆಳಗ್ ಬಿಟ್ಟು ಬೇರೆ ಬೇರೆ ಏನು ನಂಬರ್ ವಾರ್ ಪುರುಷಾರ್ಥಿ ಆತ್ಮಗಳಿದವು ಆ ಆತ್ಮಗಳಿಗೆ ಜ್ಯೋತಿಯನ್ನು ಬೆಳಗಿಸುತ್ತೆ. ಆದ್ರಿಂದ ಮೊದಲು ಆ ಯಮರಾಜನ ದೀಪಕವನ್ನು ಹಚ್ಚುತ್ತಾರೆ, ಆ ನಂತರ ಬೇರೆ ಬೇರೆ ದೀಪಕವನ್ನು ಬೆಳಗಿಸಲಾಗುತ್ತೆ. ಅದರಲ್ಲೂ ಮೊದಲು ತಟ್ಟೆಯಲ್ಲಿ 8 ದೀಪಕ ಇಡಲಾಗುತ್ತೆ. ಯಾವುದು ಅಷ್ಟ ದೇವತೆಗಳ ನೆನಪಾರ್ಥಕವಾಗಿದೆ? ನಮ್ಮ ಭಾರತದಲ್ಲಿ ಯಾವುದೇ ಅನುಷ್ಠಾನ ನಡೆಯುತ್ತೋ ಆವಾಗ ನವಗ್ರಹಗಳ ಪೂಜನೆ ಮಾಡಲಾಗುತ್ತೆ. ಅವರಲ್ಲಿ ಒಬ್ಬರಾಗಿದ್ದರೆ ಪರಮಾತ್ಮ, ಜ್ಞಾನ ಸೂರ್ಯ ಸ್ವಯಂ ಆಗಿದ್ದಾರೆ. ಹಾಗೂ ಆ ಅಷ್ಟ ದೇವತೆಗಳ ಆತ್ಮಗಳು ಯಾರನ್ನ ನವಗ್ರಹಗಳ ರೂಪದಲ್ಲಿ ಇಂದಿಗೂ ಪೂಜಿಸಲಾಗುತ್ತೆ. ಖಂಡಿತವಾಗ್ಲೂ ಅವರು ಇಷ್ಟು ಪವಿತ್ರತೆಯ ಧಾರಣೆಯನ್ನು ಮಾಡಿದರೆ ಯಾವುದರ ಆಧಾರದ ಮೇಲೆ ಅವರ ಪೂಜೆ ನಡೆಯುತ್ತೆ? ಹಾಗಾದ್ರೆ ಆ ದೇವ ಆತ್ಮಗಳು ಇಡೀ ಪ್ರಪಂಚಕ್ಕೆ ಜ್ಯೋತಿ ಬೆಳೆಸ್ತಾರೆ, ನಿಮಿತ್ತ ಆಗ್ತಾರೆ. ಹಾಗಾದ್ರೆ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಅಂದ್ರೆ ನೀವು ಹೇಗೆ ಬ್ರಾಹ್ಮಣರಾದ್ರಿ ಅಂತ ಹೇಳ್ರಿ. ಬ್ರಹ್ಮನ ಮುಖದಿಂದ ಪರಂಪಿತ ಪರಮಾತ್ಮನು ನಮ್ಗೆ ಮಾಡಿದರೆ ಆ ತಂದೆನೇ ಆಗಿದರೆ ಯಾರು ಪತಿತರನ್ನ ಪಾವನರನ್ನಾಗಿ ಮಾಡ್ತಾರೆ? ಈಗ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೀವಿ. ಪತಿತರನ್ನ ಪಾವನ ಅಂತೂ ಮಾಡ್ತಾರೆ, ಆದ್ರೆ ಒಂದ್ ಶರ್ತ್ ಇರ್ತಾರೆ. ಏನ್ ಷರತ್ತು ಇರ್ತಾರೆ? ಏನ್ ಷರತ್ತು? ಯಾವ್ದಾದ್ರೂ ಪ್ರತಿಜ್ಞೆ ಪತ್ರವನ್ನು ಬರ್ಸ್ಕೊಳ್ಳಲಾಗುತ್ತಾ? ಯಾವ್ದಾದ್ರೂ ನಿಶ್ಚಯ ಪತ್ರವನ್ನು ಬರ್ಸ್ಕೊಳ್ಳಲಾಗುತ್ತಾ? ಏನ್ ಬರೆಸಲಾಗುತ್ತೆ ಅದರಲ್ಲಿ? ಅದೇ ಗೀತೆಯ ವಚನ. ಗೀತೆಯಲ್ಲಿ ಭಗವಂತನು ಏನು ಅರ್ಜುನನಿಗೆ ಹೇಳಿದಾನೆ? ಹೇ ಅರ್ಜುನ, ಈ ಕಾಮ ಮತ್ತು ಕ್ರೋಧ ನಿನ್ನ ಮಹಾಶತ್ರು ಆಗಿದೆ, ನೀನು ಇದನ್ನು ತ್ಯಾಗ ಮಾಡು. ಹಾಗಾದ್ರೆ ಜೀವನ ಪರ್ಯಂತ ಬ್ರಹ್ಮಚರ್ಯದ ವ್ರತ ಏನಿದೆ ಆ ಜೀವನ ಪರ್ಯಂತ ಪವಿತ್ರತೆಯ ವ್ರತವನ್ನ ಧಾರಣೆ ಮಾಡುವುದನ್ನು ಪರಮಾತ್ಮ ಕಲಿಸ್ತಾರೆ. ಹಾಗೂ ಅವರು ಸನ್ಯಾಸಿಯರಂತಹ ಪವಿತ್ರತೆಯನ್ನು ಕಲಿಸೋದಿಲ್ಲ. ಏನು, ಮನೆ ಗೃಹಸ್ಥಿಯನ್ನು ಬಿಟ್ಬಿಟ್ಟು ಕಾಡಿನಲ್ಲಿ ಹೊಟ್ಟೋಗು ಅಂತ. ಅವರು ಬಾಲ ಮಕ್ಕಳು ಹೆಂಡತಿ ಬಾಲ ಮಕ್ಕಳನ್ನ ಅನಾಥರನ್ನಾಗಿ ಮಾಡೋದನ್ನ ಕಲಿಸೋದಿಲ್ಲ.
ಕರ್ಮೇಂದ್ರಿಯೇ ಸುಕರ್ಮೇಂದ್ರಿಯೋ लेकिन ऐसा कर्म करना है जिससे कोई को किसी प्रकार का दुख महसूस न हो।
ಅವನಂತೂ ಕಲಿಸ್ತಾನೆ, ಕರ್ಮೇಂದ್ರಿಯಗಳಿದ್ದಾವೆ ಅಂದ್ರೆ ಕರ್ಮೇಂದ್ರಿಯಗಳಿಂದ ಕೆಲಸನೂ ಮಾಡಬೇಕು. ಆದ್ರೆ ಇಂತಹ ಕೆಲಸ ಮಾಡಬೇಕು ಯಾವುದ್ರಿಂದ ಯಾರಿಗೂ ಯಾವುದೇ ಪ್ರಕಾರದ ದುಃಖದ ಅನುಭವ ಆಗಬಾರದು. ಒಂದು ವೇಳೆ ಕರ್ಮೇಂದ್ರಿಯಗಳಿಂದ ಯಾರಿಗಾದ್ರೂ ದುಃಖವನ್ನು ಕೊಟ್ವಿ ಅಂದ್ರೆ ಅದಕ್ಕೆ ಅಪವಿತ್ರತಾ ಅಂತ ಹೇಳ್ತೀವಿ. ಅಪವಿತ್ರತೆ ಎಲ್ಲಿವರೆಗೂ ಜೀವನದಲ್ಲಿ ಇದೆನೋ ಅಲ್ಲಿವರೆಗೂ ದೇವ ಯೋನಿಯಲ್ಲಿ ತಲುಪೋದಕ್ಕಾಗುವುದಿಲ್ಲ. ವಾಚದ ಅಪವಿತ್ರತೆ ಆಗಿರ್ಲಿ, ದೃಷ್ಟಿಯ ಅಪವಿತ್ರತೆ ಆಗಿರ್ಲಿ, ಕರ್ಮೇಂದ್ರಿಯಗಳ ಅಪವಿತ್ರತೆ ಆಗಿರ್ಲಿ, ಅಪವಿತ್ರತೆನೇ ಮನುಷ್ಯ ಜೀವನದ ಎಲ್ಲದಕ್ಕಿಂತ ದೊಡ್ಡ ಶತ್ರು ಆಗಿದೆ. ಆದ್ರಿಂದ ಐದು ವಿಕಾರಗಳಲ್ಲಿ ಈ ಕಾಮ ವಿಕಾರ ಎಲ್ಲ ವಿಕಾರಗಳ ಶತ್ರು, ಎಲ್ಲದಕ್ಕಿಂತ ದೊಡ್ಡ ಡಕೈತ ಆಗಿದೆ. ಯಾವುದು ಮನುಷ್ಯರ ಜೀವನವನ್ನ ಕೆಡಿಸುವಂತದ್ದಾಗಿದೆ. ಭಗವಂತ ತಂದೆ ಯಾವಾಗ ಬರ್ತಾರೋ ಆವಾಗ ಈ ಕಾಮ ವಿಕಾರದ ಮೇಲೆ ಗೆಲುವು ಪಡ್ಕೊಳ್ಳುವುದನ್ನ ಕಲಿಸ್ತಾರೆ. ಆ ಗೆಲುವನ್ನು ಪಡ್ಕೊಳ್ಳೋದ್ರಲ್ಲಿ ಎಲ್ಲದಕ್ಕಿಂತ ಮುಂದೆ ಯಾವ ಆತ್ಮ ಹೋಗುತ್ತೋ ಅವನ ಹೆಸರಾಗಿದೆ ರಾಮ. ಅವನ ಹೆಸರಿಟ್ಟಿದರೆ ರಾಮ. ಅದರ ಅರ್ಥ ಆಗಿದೆ ರಮ್ಯತೆ ಯೋಗಿನೋ ಯಸ್ಮಿನೀತಿ ರಾಮ. ಯಾರು ಯೋಗಿಯರನ್ನ ರಂಜಿಸ್ತಾನೋ ಅವನು ರಾಮ ಆಗಿದ್ದಾನೆ. ಆ ರಾಮನಲ್ಲಿ ಪರಮಾತ್ಮ ಪ್ರವೇಶ ಮಾಡಿಬಿಟ್ಟು ಪ್ರಪಂಚದಲ್ಲಿ ರಾಮ ತಂದೆಯ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರಪಂಚದಲ್ಲಿ ಅವನು ಶಂಕರನ ನಾಮ ರೂಪದಿಂದ ಪ್ರತ್ಯಕ್ಷ ಆಗ್ತಾನೆ. ಆದ್ರಿಂದ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವರೋ ಏಕ ಗುಪ್ತ ಮತ್ತು ಸಭೆ ಕಹು ಕರು ಜೋಯ್ ಶಂಕರ ಭಜನ ಬಿನಾನರು ಭಗತ ಕಿ ಪಾವೈ ಮೋರ್. ಅಂದ್ರೆ ಶಿವಶಂಕರನ ಸ್ಮೃತಿಯ ಹೊರತು ಯಾವುದೇ ಮನುಷ್ಯ ಆತ್ಮ ರಾಮನ ಅಕೃಪೆಯನ್ನ ಪ್ರಾಪ್ತ ಮಾಡೋದಕ್ಕಾಗುದಿಲ್ಲ. ಯಾಕೆ ಅಂದ್ರೆ ಆ ಶಿವನ ಆತ್ಮ ರಾಮನ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡಿಬಿಟ್ಟು ಜಗತ್ತಿನ ಪಿತ ಆಗ್ತಾರೆ. ಯಾರಿಗೆ ಶಂಕರ ಪಾರ್ವತಿ ಅಂತ ಹೇಳಲಾಗುತ್ತೆ? ಜಗತಂ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಹೇಗೆ ರಾಧಾಕೃಷ್ಣನ ಆತ್ಮಗಳು ಬ್ರಹ್ಮ ಸರಸ್ವತಿಯ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರಸಿದ್ಧ ಆಗ್ತಾರೆ, ಅದೇ ರೀತಿ ರಾಮ ಸೀತೆಯ ಆತ್ಮಗಳು ಶಂಕರ ಪಾರ್ವತಿಯ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರಸಿದ್ಧ ಆಗ್ತಾರೆ.
ರಾಧಾಕೃಷ್ಣ
ಹಾಗಾದ್ರೆ ಈ ಶಂಕರ ಪಾರ್ವತಿ ಅಂತ ಹೇಳ್ರಿ, ರಾಮ ಸೀತೆ ಅಂತ ಹೇಳ್ರಿ, ರಾಧಾ ಕೃಷ್ಣ ಅಂತ ಹೇಳ್ರಿ, ಇವೆಲ್ಲ ದೇವತೆಗಳ ಹೆಸರಾಗಿದ್ದಾವೆ. ಇವರೇನು ಭಗವಂತ ಆಗಿಲ್ಲ, ಅವರಿಗೆ ಸುಪ್ರೀಂ ಸೋಲ್ ತಂದೆ ಅಂತ ಹೇಳಲಾಗೋದಿಲ್ಲ. ಸುಪ್ರೀಂ ಸೋಲ್ ತಂದೆ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೋ ಆವಾಗೆ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಈಗ ಪತಿತ ಪಾವನ ಕೃಷ್ಣ ಅಂತ ಯಾಕೆ ಹೇಳುವುದಕ್ಕಾಗುದಿಲ್ಲ? ಪತಿತ ಪಾವನ ರಾಧೆ ಅಂತ ಯಾಕೆ ಹೇಳಕ್ಕಾಗುದಿಲ್ಲ? ಪತಿತ ಪಾವನ ಸೀತಾರಾಮ ಅಂತಾನೆ ಯಾಕೆ ಹೇಳಲಾಗುತ್ತೆ? ಖಂಡಿತವಾಗಿ ಅವರು ಪ್ರವೃತ್ತಿ ಮಾರ್ಗದಲ್ಲಿ ಇದ್ಬಿಟ್ಟು ಇಂತಹ ಏನೋ ಕೆಲಸವನ್ನು ಮಾಡಿದರೆ. ಯಾವುದರಿಂದ? ಕರ್ಮೇಂದ್ರಿಯಗಳ ಮೇಲೆ ಗೆಲುವನ್ನ ಪಡ್ಕೊಂಡಿದ್ದಾರೆ. ಹಾಗೂ ಕರ್ಮೇಂದ್ರಿಯಗಳ ಮೇಲೆ ಗೆಲುವನ್ನ ಪಡ್ಕೊಳ್ಳೋದ ಕಾರಣದಿಂದ ಅವರ ಇಂದಿನವರೆಗೂ ಈ ಗಾಯನೆ ನಡೀತಾ ಬರ್ತಾ ಇದೆ. ಪತಿತ ಪಾವನ ಸೀತಾರಾಮ. ಆದ್ರೆ ರಾಮ ಸೀತೆಯ ಆತ್ಮಗಳು ಅಥವಾ ರಾಧಾ ಕೃಷ್ಣನ ಆತ್ಮಗಳು ಏನಾದ್ರೂ ಪತಿತರಿಂದ ಪಾವನ ಮಾಡುವವರೇ ಆಗಿದ್ರೆ ಇದರ ಹಿಂದಿನ ಜನ್ಮಗಳಲ್ಲೂ ಪತಿತರಿಂದ ಪಾವನರನ್ನಾಗಿ ಮಾಡ್ಬಿಡ್ತಿದ್ರು. ಆ ಸುಪ್ರೀಂ ಸೋಲಿನ ಎದುರುಗಡೆ ರಾಮಕೃಷ್ಣನ ಆತ್ಮಗಳು ಕೂಡ ವರ್ತ್ ನಾಟ್ ಎ ಪೇನಿ ಆಗಿದ್ದಾರೆ. ಆ ಸುಪ್ರೀಂ ಸೋಲ್ ತಂದೆ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೋ ಆವಾಗ ರಾಮಕೃಷ್ಣನಂತಹ ಆತ್ಮಗಳನ್ನು ಸಹ ಮೇಲೆ ಇಳಿಸ್ತಾರೆ. ಹಾಗಾದ್ರೆ ತಂದೆ ಮೊಟ್ಟ ಮೊದಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿಸ್ತಾರೆ. ಇಲ್ಲಿ ಯಾರಾದ್ರೂ ಈ ರೀತಿ ಇದ್ದೀರಾ? ಯಾರು ಪವಿತ್ರತೆಯ ಪ್ರತಿಜ್ಞೆ ಪತ್ರವನ್ನು ಬರೆದಿಲ್ಲ? ಈ ಸಭೆಯಲ್ಲಿ ಯಾರು ಈ ರೀತಿ ಅಂತೂ ಕುತ್ಕೊಂಡಿಲ್ಲ ಅಲ್ವಾ? ಪ್ರತಿಜ್ಞೆ ಪತ್ರವನ್ನು ಬರೆದಿಲ್ದವರು ನೀವು ಇನ್ನೂ ಪೂರ್ತಿ ಓದನ್ನ ಓದಿಲ್ಲ ಅನ್ಸುತ್ತೆ. ಓದಿದ್ರೆ ಬರಿತೀರಾ? ನಿಮ್ದಂತೂ ವಿಐಪಿ ಲಿಸ್ಟ್ ನಲ್ಲಿ ಹೆಸರು ಬಂದ್ಬಿಟ್ಟಿದೆ. ಬಾಬಾ ಯಾರಿಗೆ ತುಂಬಾ ಜಾಸ್ತಿ ಮಹತ್ವವನ್ನು ಕೊಡ್ತಾರೋ ಅವರಾಗಿದ್ದಾರೆ ಕನ್ಯಾರ ಜೀವನ. ಯಾಕೆ ಅಂದ್ರೆ ಭಾರತದ ಪರಂಪರೆಯಲ್ಲಿ ಕನ್ಯೆಯರ ತುಂಬಾ ಪೂಜೆ ನಡೆಯುತ್ತೆ. ಸನ್ಯಾಸಿಗಳು ಹೋಗ್ಬಿಟ್ಟು ಕನ್ಯೆಯರ ಕಾಲನ್ನ ಮುಟ್ಟುತ್ತಾರೆ, ಹಾಗಾಗಿ ಕನ್ಯೆಯರ ಜೀವನ ಭಾರತದ ಪರಂಪರೆಯಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ತಂದೆ ತಾಯಿ ಕನ್ಯೆಯರ ಪಾದ ಪೂಜನೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಕ್ಕಳು ತಂದೆ ತಾಯಿಯರ ಕಾಲನ್ನು ಮುಟ್ಟುತ್ತಾರೆ. ಆದರೆ ಭಾರತೀಯ ಪರಂಪರೆ ಈ ರೀತಿ ಇದೆ, ಕನ್ಯೆಯರಿಗೆ ಇಷ್ಟು ಗೌರವವನ್ನು ಕೊಡ್ತಾರೆ. ಆ ಕನ್ಯೆಯರು ಇಷ್ಟೊಂದು ಶ್ರೇಷ್ಠ ಜೀವನ ನಡೆಸುವ ಕಾರಣದಿಂದ ಅವರಿಗೆ ಜನ್ಮ ಕೊಡುವಂತ ಆತ್ಮಗಳು
ಅವರು ಕೂಡ ಯಾರೋ ಭಿನ್ನ ಹಾಗೂ ವಿಶೇಷ ಆತ್ಮಗಳಾಗಿದ್ದಾರೆ.
जन्म में जन्म देने वाला कोई व्यक्तित्व है, कृष्ण की आत्मा कोई सातवीं जन्म में जन्म देने वाला कोई व्यक्तित्व है, शारीरिक जन्म तो कोई साधारण आत्मा तो नहीं होगी।
ಏನಾದರೂ ರಾಮನ ಆತ್ಮವಿಗೆ ಈ ಅಂತಿಮ 84ನೇ ಜನ್ಮದಲ್ಲಿ ಶಾರೀರಿಕ ಜನ್ಮ ಕೊಡುವಂತ ಯಾವ ವ್ಯಕ್ತಿತ್ವ ಇದೆನೋ, ಕೃಷ್ಣನ ಆತ್ಮವಿಗೆ ಈ ಅಂತಿಮ ಜನ್ಮದಲ್ಲಿ ಜನ್ಮ ಕೊಡುವಂತಹ ವ್ಯಕ್ತಿತ್ವ ಆಗಿದರೂ ಅವರೇನು ಸಾಧಾರಣ ಆತ್ಮಗಳಂತೂ ಆಗಿಲ್ಲ. ಸಾಧಾರಣ ಆಗಿರ್ತಾರ? ಇಲ್ಲ, ಖಂಡಿತವಾಗ್ಲೂ ವಿಶೇಷ ಆತ್ಮಗಳಾಗಿರ್ಬೇಕು. ಆದ್ರಿಂದ ಪರಮಾತ್ಮ ತಂದೆ ಬಂದ್ಬಿಟ್ಟು ಹೇಳ್ತಾರೆ, ಮಕ್ಕಳೇ ನಾನು ವಿಶೇಷ ಆತ್ಮಗಳನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಏನು
ಲೌಕಿಕ ಜೀವನದಲ್ಲೂ ಇಬ್ಬರು ಪಾಲುದಾರರಾಗಿದ್ರು ರಾಮಕೃಷ್ಣರು ಒಬ್ಬರಿಗೊಬ್ಬರು, ವಜ್ರ ಆಭರಣಗಳ ಪರೀಕ್ಷಕರಾಗಿದ್ರು. ಯಾವಾಗ ಈ ಬ್ರಾಹ್ಮಣತ್ವ ಜೀವನದಲ್ಲಿ ಅಲೌಕಿಕ ಜೀವನದಲ್ಲಿ ಬರ್ತಾರೋ ಆವಾಗ್ಲೂ ಕೂಡ ಏನು ವಜ್ರದ ರೂಪದ ಪಾತ್ರ ನಿರ್ವಹಿಸುವಂತ ಆತ್ಮಗಳಿದ್ದರೋ ಅವರ ಪರೀಕ್ಷಕರಾಗಿದ್ರು. ಆ ಆತ್ಮಗಳಿಗೆ ವಿಶೇಷ ಮಹತ್ವ ಕೊಡುವಂತವರಾಗಿದ್ದಾರೆ. ಹಿಂದೆ ಮುಂದೆ ಅಂತೂ ಆಗ್ತಾ ಇರುತ್ತೆ. ಅದಕ್ಕಾಗಿ ತಂದೆಯವರು ಹೇಳಿದರೆ ಲಾಸ್ಟ್ ನಲ್ಲಿ ಬರುವಂತವರು ಕೂಡ ಫಾಸ್ಟ್ ಆಗಿ ಹೋಗ್ಬಹುದು. ಭಲೇ ಯಾರಾದ್ರೂ ಜ್ಞಾನದಲ್ಲಿ ಲಾಸ್ಟ್ ನಲ್ಲಿ ಬಂದಿರಬಹುದು, ಆದ್ರೂ ಮುಂದೆ ಹೋಗ್ಬಹುದು. ಯಾಕೆ ಯಾಕೆ ಮುಂದೆ ಹೋಗ್ಬಹುದು? ಗೀತೆಯಲ್ಲಿ ಬರೆದಿದ್ದರೆ, ಶಾಸ್ತ್ರದಲ್ಲೂ ಕೂಡ ಬರೆದಿದ್ದರೆ, ಬ್ರಾಹ್ಮಣತ್ವದ ಜನ್ಮ ಯಾವಾಗ ಒಂದು ಸಾರಿ ತೆಗೆದುಕೊಳ್ತಾರೋ ಆ ಜನ್ಮ ಯಾವಾಗೂ ವ್ಯರ್ಥ ಹೋಗೋದಿಲ್ಲ. ಪೂರ್ವ ಜನ್ಮದಲ್ಲಿ ಯಾರು ಬ್ರಹ್ಮನ ಸಂತಾನ ಆಗುವಂತಹ ಸೌಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು ಅವರು ಶರೀರ ಬಿಟ್ಟಾದ ಮೇಲೆ ಯಾವಾಗ ಈ ಜನ್ಮದಲ್ಲೂ ಬಂದರೂ ಕೂಡ ಅವರು ಪೂರ್ವ ಜನ್ಮದ ಸ್ವಲ್ಪ ಅಲ್ಲ ಸ್ವಲ್ಪ ಪ್ರಾರಬ್ಧವನ್ನು ತಗೊಂಡು ಬರ್ತಾರೆ. ಆ ಸುಯೋಗದ ಆಧಾರದ ಮೇಲೆ ಅವನ ಪೂರ್ವ ಜನ್ಮದ ಏನು ಬ್ರಾಹ್ಮಣತ್ವದ ಜೀವನ ಇದೆನೋ ಅದು ಮುಂದಿನ ಜನ್ಮದಲ್ಲಿ ಆಡ್ ಆಗೋಗ್ಬಿಡುತ್ತೆ. ಇವಾಗ ನಮ್ದು ನಿಜವಾದ ಬ್ರಾಹ್ಮಣತ್ವದ ಜೀವನ ಆಗಿದೆ. ಆ ಬ್ರಾಹ್ಮಣರಂತೂ ತಮ್ಮನ್ನ ಬ್ರಹ್ಮನ ಸಂತಾನ ಬ್ರಾಹ್ಮಣ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಅವರು ಬ್ರಹ್ಮನ ಸಂತಾನರಲ್ಲ. ಯಾಕೆ ಅಂದ್ರೆ ಅವರು ಬ್ರಹ್ಮನನ್ನ ಗುರುತಿಸಲಿಲ್ಲ. ಬ್ರಹ್ಮನ ಮುಖದಿಂದ ಹೊರಡಿರುವಂತ ಮಾತಿನಂತೆ ಅವರು ನಡೆಯೋದಿಲ್ಲ. ಇಲ್ಲಂತೂ ತಂದೆ ಹೇಳ್ತಾರೆ, ಯಾರು ಬ್ರಹ್ಮನ ಮುಖದ ಮಾತನ್ನ ಒಪ್ಕೊಳ್ತಾರೋ ಅವರು ಪಕ್ಕ ಬ್ರಾಹ್ಮಣರು. ಯಾರು ತಮ್ಮ ಜೀವನದಲ್ಲಿ ಪವಿತ್ರತೆಯ ವ್ರತ ಧಾರಣೆ ಮಾಡ್ತಾರೋ ಅವರು ಪಕ್ಕ ಬ್ರಾಹ್ಮಣರಾಗಿದೆ. ಎಷ್ಟೇ ರಾಜರುಗಳು ಆಗಿದರೆ ಹಿಸ್ಟ್ರಿಯಲ್ಲಿ ನೋಡಬಹುದು, ಯಾರೇ ತಮ್ಮ ದೊಡ್ಡ ದೊಡ್ಡ ಮಂತ್ರಿಗಳು ಮಹಾಮಂತ್ರಿಗಳು ಅಮಾತ್ಯಗಳನ್ನ ಮಾಡ್ತಾರೆ ಆಗ ಅವರು ಬ್ರಾಹ್ಮಣರ ಆಯ್ಕೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯಾಕೆ ಅಂದ್ರೆ ಬ್ರಾಹ್ಮಣ ಜೀವನವನ್ನ ಪವಿತ್ರ ಅಂತ ಒಪ್ಕೊಂಡಿದ್ದಾರೆ.
ಬ್ರಹ್ಮಕ್ಕೆ ಮುಕ್ಕುತ್ತೆ ಡೈರೆಕ್ಟ್ ಬ್ರಹ್ಮಕ್ಕೆ ಮುಕ್ಕುತ್ತೆ ಯಾರು ಬ್ರಾಹ್ಮಣ ಬಂದು
ಆದ್ರಿಂದ ಬಾಬಾರವರು ಹೇಳಿದ್ರು, ನಿಮ್ಗೆ ಯಾರಾದ್ರೂ ಕೇಳಿದ್ರೆ ನೀವು ಬ್ರಾಹ್ಮಣ ಹೇಗಾದ್ರಿ, ಅವಾಗ ಹೇಳ್ರಿ ನಾವು ಬ್ರಹ್ಮನ ಮುಖದಿಂದ, ಡೈರೆಕ್ಟ್ ಬ್ರಹ್ಮನ ಮುಖದಿಂದ ಜ್ಞಾನವನ್ನು ಕೇಳ್ಬಿಟ್ಟು ಬ್ರಾಹ್ಮಣರಾಗಿದ್ದೀವಿ. ಏನು ಶಾಸ್ತ್ರದಲ್ಲಿ ಗಾಯನ ಇದೆ, ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ಬಂದ್ರು ಅಂತ. ಯಾವ್ದೇ ಮಷೀನ್ ಇಟ್ಟಿರೋದಿಲ್ಲ, ಅದರಿಂದ ಬ್ರಾಹ್ಮಣರು ಬರ್ತಾರೆ. ಇವಂತೂ ಪ್ರಾಕ್ಟಿಕಲ್ ಮಾತುಗಳಾಗಿದ್ದಾವೆ. ಹಾಗಾದ್ರೆ ಹೇಳಿದ್ರು, ಇವಾಗ ನಾವು ಪ್ರತಿಜ್ಞೆ ಮಾಡ್ತೀವಿ ಪವಿತ್ರತೆಯ. ತಂದೆಯನ್ನು ನೆನಪು ಮಾಡೋದ್ರಿಂದಲೇ ನಾವು ಪಾವನರಾಗ್ತೀವಿ. ಏನು ರೀತಿ ಯಾವುದು ಅಂತ ಹೇಳಿದ್ರು? ನಾವು ಆತ್ಮಗಳು ಭಲೆ ಪತಿತ ಆಗೋಗ್ಬಿಟ್ಟಿದ್ದೀವಿ. ಜ್ಯೋತಿರ್ಬಿಂದು ಆತ್ಮಗಳು ಅನೇಕ ಜನ್ಮ ತಗೊಳ್ತಾ ತಗೊಳ್ತಾ ಹೇಗೆ ಬೀಜ ದುರ್ಬಲ ಆಗೋಗುತ್ತೋ, ಸುಖ ಅನುಭವ ಮಾಡ್ತಾ ಮಾಡ್ತಾ ದುರ್ಬಲ ಆಗೋಗ್ಬಿಡುತ್ತೆ. ಅದೇ ರೀತಿ ಆತ್ಮರೂಪದ ಬೀಜನೂ ಸಹ ಸುಖ ಅನುಭವ ಮಾಡ್ತಾ ಮಾಡ್ತಾ ದುರ್ಬಲ ಆಗೋಗಿದೆ. ಹಾಗಾದ್ರೆ ಈ ಬಿಂದು ಆತ್ಮ ಯಾವಾಗ ದುರ್ಬಲ ಆಗೋಗುತ್ತೋ? ಕಾಂಸಿ ಆಗೋಗುತ್ತೋ, ಕಪ್ಪುಗಾಗೋಗ್ಬಿಡ್ತೋ. ಆವಾಗ ಪರಮಾತ್ಮ ತಂದೆ ಬಂದ್ಬಿಟ್ಟು ರೀತಿ ಹೇಳ್ತಾರೆ, ಮಕ್ಕಳೇ ಹೇಗೆ ನೀವು ಜ್ಯೋತಿರ್ಬಿಂದು ಆತ್ಮಗಳಾಗಿದ್ದೀರೋ, ಭ್ರಕುಟಿಯಲ್ಲಿ ಹೊಳಿತಾ ಇರುವಂತಹ ಅದ್ಭುತವಾದ ನಕ್ಷತ್ರ ಆಗಿದೆಯಾ, ಯಾವುದರ ಬೆಳಕು ಕಣ್ಣಿನಿಂದ ಹೊರಬರ್ತಾ ಇದೆ? ಈ ಕಣ್ಣುಗಳಿಂದ ಹೊರಗಡೆ ಬರ್ತಾ ಇರುವಂತಹ ಬೆಳಕು ಏನಿದೆ, ಅದು ಆ ಆತ್ಮ ರೂಪದ ನಕ್ಷತ್ರದ ಬೆಳಕಾಗಿದೆ. ಯಾವಾಗ ಈ ಶರೀರವನ್ನು ಬಿಟ್ಬಿಟ್ಟು ಆತ್ಮ ಹೊರಟೋಗುತ್ತೋ, ಆವಾಗ ಈ ಶರೀರದಲ್ಲಿ ಏನು ಕಣ್ಣು ಇದೆನೋ ಅದು ಬಟನಿನ ತರ ಆಗೋಗ್ಬಿಡುತ್ತೆ. ಅವುಗಳಲ್ಲಿ ಯಾವುದೇ ಬೆಳಕು ಇರೋದಿಲ್ಲ, ಯಾಕಂದ್ರೆ ಆತ್ಮ ಸ್ವಯಂ ಪ್ರಕಾಶದ ಸ್ವರೂಪ ಆಗಿದೆ. ಅಣುರೂಪ ಆಗಿದೆ, ಜ್ಯೋತಿ ಸ್ವರೂಪ ಆಗಿದೆ. ಆ ಜ್ಯೋತಿರ್ಲಿಂಗಂನ ನೆನಪಾರ್ಥಕವಾಗಿ ಇಂದು ಭಾರತ ವರ್ಷದಲ್ಲಿ 12 ಲಿಂಗಗಳ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಜ್ಯೋತಿ ಬಿಂದು ಬಿಂದು ಆತ್ಮಗಳ ತಂದೆ ಸುಪ್ರೀಂ ಸೋಲ್ ಜ್ಯೋತಿ ಬಿಂದು ಶಿವ, ಅವನು ಜ್ಯೋತಿ ಬಿಂದು ಆಗಿದೆ. ಅವನು ಈ ಸೃಷ್ಟಿಯಲ್ಲಿ ಯಾವಾಗ ಬರ್ತಾನೋ, ಯಾವುದೋ ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡ್ತಾನೋ, ಆಗ ಈ ಮಾತನ್ನ ಹೇಳ್ತಾನೆ, ಮಕ್ಕಳೇ ನೀವು ದೇಹಾಭಿಮಾನವನ್ನು ಬಿಡ್ರಿ, ಈ ದೇಹದ ಅಭಿಮಾನ ಏನಿದೆ ಇದು ತುಂಬಾನೇ ಕೆಳಗಡೆ ಬೀಳಿಸುವಂತದ್ದಾಗಿದೆ. ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಮಾಸ್ಟರ್ ಆಗಿದ್ದೀನಿ, ನಾನು ಪ್ರೊಫೆಸರ್ ಆಗಿದ್ದೀನಿ, ನಾನು ಬ್ರಾಹ್ಮಣ, ನಾನು ಪಂಡಿತ, ನಾನು ರಾಜ, ನಾನು ರಾಣಿ, ಇದು ದೇಹದ ಟೈಟಲ್ ಆಗಿದೆ, ಆತ್ಮದ ಟೈಟಲ್ ಆಗಿಲ್ಲ. ಏನಾದ್ರೂ ಒಬ್ರಿಗೊಬ್ರು ಆತ್ಮಿಕ ದೃಷ್ಟಿಯಲ್ಲಿ ನೋಡಿದ್ವಿ ಅಂದ್ರೆ ಎಲ್ಲರೂ ಪರಮಾತ್ಮನ ಮಕ್ಕಳು, ಆತ್ಮ ಆತ್ಮ ಸಹೋದರರಾಗಿದ್ದೀವಿ, ಸಹೋದರ ಸಹೋದರಿನೂ ಸಹ ಅಲ್ಲ, ಸಹೋದರ ಸಹೋದರರಾಗಿದ್ದೀವಿ. ಏನಾದ್ರೂ ಸಹೋದರ ಸಹೋದರರ ದೃಷ್ಟಿಯಲ್ಲಿ ಸ್ಥಿತ ಆದ್ವಿ ಅಂದ್ರೆ ಯಾವುದೇ ಮೇಲ್ಮಟ್ಟ ಕೆಳಮಟ್ಟ ಇರೋದಿಲ್ಲ. ಯಾವಾಗ ಮೇಲ್ಮಟ್ಟ ಕೆಳಮಟ್ಟ ಇರೋದಿಲ್ವೋ ಆಗ ಯಾರ ಮೇಲೂ ಕ್ರೋಧ ಬರುವಂತ ಮಾತು ಇರೋದಿಲ್ಲ. ಕಾಮ ಮತ್ತು ಕ್ರೋಧದ ಮಾತು ಇರೋದಿಲ್ಲ. ಈ ಸ್ತ್ರೀ ಶರೀರ ನಾವು ಎಷ್ಟೋ ಜನ್ಮ ಧಾರಣೆ ಮಾಡಿಕೊಂಡಿರ್ಬೋದು. ಈ ಪುರುಷ ಶರೀರ ನಾವು ಕೂಡ ಎಷ್ಟೊಂದು ಜನ್ಮ ಧಾರಣೆ ಮಾಡಿಕೊಂಡಿರ್ಬೋದು. ಇದಂತೂ ಡಿಬ್ಬ ಆಗಿದೆ, ಡಿಬ್ಬದ ರೂಪ ಬದಲಾವಣೆ ಆಗ್ತಾ ಇರುತ್ತೆ. ನಿಜವಾದ ವಸ್ತು ಆಗಿದೆ ನೆನ್ಪಿಡ್ಕೊಳ್ಳುವಂತದ್ದು ಅಂದ್ರೆ ಅದಾಗಿದೆ ಜ್ಯೋತಿರ್ಬಿಂದು ಆತ್ಮ ಸ್ಟಾರ್. ಏನು ಭುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ, ಈ ಕಣ್ಣಿನಿಂದ ನೋಡೋದಕ್ಕೆ ಬರೋದಿಲ್ಲ. ಈ ಕಣ್ಣಿನಿಂದ ನೋಡ್ಲಿಕ್ಕಂತೂ ಏನು ಮಲೇರಿಯಾದ ಕೀಟಾಣು ಒಂದು ಹನಿಯಲ್ಲಿ 100 ಇರ್ತವೆ, ಅದನ್ನು ನೋಡೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ಮಲೇರಿಯಾದ ಕೀಟಾಣು ಇರೋದಿಲ್ವಾ? ಈಗಂತೂ ಡಾಕ್ಟರ್ಗಳು ಇಂತಹ ಯಂತ್ರವನ್ನು ತೆಗ್ದಿಟ್ಟಿದ್ದಾರೆ, ಆ ಕೀಟಾಣುಗಳನ್ನು ಅವರು ನೋಡ್ತಾರೆ. ಅದೇ ರೀತಿ ಪರಮಾತ್ಮನು ಸಹ ನಮಗೆ ದಿವ್ಯ ಬುದ್ಧಿಯ ಇಂತಹ ಯಂತ್ರವನ್ನು ಕೊಡ್ತಾ ಇದ್ದಾರೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂತ ಇಂತಹ ಯಂತ್ರ ಕೊಡ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಆತ್ಮದ ಅನೇಕ ಜನ್ಮಗಳ ಪಾಠನ್ನು ಕೂಡ ತಿಳ್ಕೋಬಹುದಾಗಿದೆ. ಮತ್ತು ಪರಮಾತ್ಮನನ್ನು ಸಹ ಗುರುತಿಸಬಹುದಾಗಿದೆ. ಪರಮಾತ್ಮ ತಂದೆ ಸುಪ್ರೀಂ ಸೋಲ್ ಈಗ ನಮಗೆ ಹೇಳ್ತಾ ಇದ್ದಾರೆ, ನೀವು ದೇಹದ ಸ್ಮೃತಿಯಿಂದ ಮಣ್ಣಿನ ಸ್ಮೃತಿಯಿಂದ ಮಣ್ಣಿನಂತಹ ಬುದ್ಧಿಯವರು ಆಗೋಗ್ಬಿಟ್ಟಿದ್ದೀರಾ. ಕಳ್ಳರ ಯಾರು ಸಂಘ ಮಾಡ್ತಾರೋ, ದರೋಡೆಕಾರರ ಯಾರು ಸಂಘ ಮಾಡ್ತಾರೋ, ಆಗ ಅವನ ಬುದ್ಧಿಯಲ್ಲಿ ಕಳ್ಳ ದರೋಡೆಕಾರನ ಸಂಸ್ಕಾರ ಬರುತ್ತೋ ಇಲ್ವೋ?
ಬರ್ತಾವಲ್ವ?
ಹೀಗೇನೆ ಏನಾದ್ರೂ ನಾವು ಮನಸ್ಸು ಬುದ್ಧಿಯಿಂದ ದೇಹವನ್ನು ನೆನಪು ಮಾಡ್ತಾ ಇದ್ರೆ
ತನ್ನ ದೇಹವನ್ನೇ ಆಗಲಿ, ನಾನು ದೊಡ್ಡ ಮಿನಿಸ್ಟರ್ ಆಗಿದ್ದೀನಿ ಅಂತ, ಹಾಗೂ ಬೇರೆಯವರ ದೇಹವನ್ನೇ ಆಗಿರ್ಲಿ, ಹಾಗಾದ್ರೆ ದೇಹ ಅಂತೂ ಮಣ್ಣಾಗಿದೆ, ಆ ಮಣ್ಣು ಮಣ್ಣಿನಲ್ಲೇ ಸೇರುವಂತದ್ದಾಗಿದೆ, ಆದ್ರೆ ಮಣ್ಣಿನ ಒಳಗಡೆ ಏನು ಆತ್ಮ ವಜ್ರ ಇದೆ ಅದು ಶಾಶ್ವತ ಆಗಿದೆ, ಅದು ಯಾವಾಗೂ ನಷ್ಟ ಆಗುವಂತದ್ದಲ್ಲ. ಹಾ, ತಾಮ್ಸಿ ಆಗೋಗ್ಬಿಟ್ಟಿದೆ. ಆ ತಾಮ್ಸಿಯನ್ನು ಸಾತ್ವಿಕವನ್ನಾಗಿ ಮಾಡೋದಕ್ಕಾಗಿ ಆ ಜನರೇಟರ್ ಬಂದಿದ್ದಾರೆ. ಯಾರು ಪವರಿನ ಗಣಿಯಾಗಿದ್ದಾರೆ? ಸುಪ್ರೀಂ ಸೋಲ್ ಯಾರು ಯಾವಾಗೂ ಕೆಳಗಡೆ ಬೀಳೋದಿಲ್ಲ. ಸದಾಶಿವ ಅಂತ ಹೇಳಲಾಗುತ್ತೆ. ಆ ಜ್ಯೋತಿರ್ಬಿಂದು ಶಿವನನ್ನು ನಾವು ನೆನಪು ಮಾಡಿದ್ವಿ ಅಂದ್ರೆ ಆತ್ಮ ರೂಪದ ಬ್ಯಾಟ್ರಿ ಚಾರ್ಜ್ ಆಗೋಗುತ್ತೆ. ಆತ್ಮದ ಬ್ಯಾಟ್ರಿ ಎಷ್ಟು ಎಷ್ಟು ಚಾರ್ಜ್ ಆಗೋಗುತ್ತೋ ಈ ಒಂದು ಜನ್ಮ ಅಂತಿಮ ಜನ್ಮದಲ್ಲಿ ಅಷ್ಟು ನಾವು ಪವರ್ಫುಲ್ ಆತ್ಮ ಆಗೋಗ್ಬಿಡ್ತೀವಿ. ಹೀಗೆ ಅಂತೂ ಪ್ರಪಂಚದಲ್ಲಿ 500-700 ಕೋಟಿ ಮನುಷ್ಯ ಆತ್ಮಗಳಿದ್ದಾರೆ. ಈ 700 ಕೋಟಿಯ ಜನಸಂಖ್ಯೆ ಇವಾಗ ಆಗ್ಲಿಕ್ಕೆ ಹೋಗ್ತಾ ಇದೆ. ಲಾಸ್ಟ್ನಲ್ಲಿ ಬ್ರಹ್ಮಲೋಕದಿಂದ ಇಳಿಯುವಂತಹ ಇಂತಹ ಆತ್ಮಗಳಾಗಿದ್ದಾವೆ. ಯಾರು ಮನನ ಚಿಂತನೆ ಮಂಥನೆಯನ್ನು ತಿಳ್ಕೊಂಡೇ ಇಲ್ಲ. ಕ್ರಿಮಿ ಕೀಟಗಳ ಸಮಾನ ಆಗಿದ್ದಾವೆ. ಆದ್ರಿಂದ ಮುಳ್ಳಿಯಲ್ಲಿ ತಂದೆ ಹೇಳಿದರೆ ನಿಜವಾದ ಮನುಷ್ಯ ಆತ್ಮಗಳಾಗಿದ್ದಾರೆ 500 ಕೋಟಿ. ಐನೂರು ಕೋಟಿ ಮನುಷ್ಯ ಆತ್ಮಗಳ ತಂದೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೀನಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲಿಕ್ಕೆ. ಬೇಕಾದ್ರೆ ಆತ್ಮ ರೂಪದ ಬ್ಯಾಟ್ರಿ ಈಗ ಚಾರ್ಜ್ ಮಾಡಬಹುದು. ನಿಮ್ಮ ಆತ್ಮ ರೂಪದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋಗ್ಬಿಟ್ಟಿದೆ. ಇದರ ಪ್ರೂಫ್ ಇದಾಗಿದೆ. ದೇವತೆಗಳ ಏನು ಚಿತ್ರಗಳಿದವೋ ಅವು ಎಷ್ಟೊಂದು ಆಕರ್ಷಣೆಮಯವಾಗಿ ತೋರಿಸಲಾಗುತ್ತೆ. ದೊಡ್ಡ ದೊಡ್ಡ ಆಕರ್ಷಣೆಯಂತ ಕಣ್ಣುಗಳನ್ನು ತೋರಿಸಲಾಗುತ್ತೆ. ಅವರ ಮುಖದಲ್ಲಿ ಆಕರ್ಷಣೆ ಇರುತ್ತೆ. ಇಂದು ಮನುಷ್ಯನ ಆಕರ್ಷಣೆ ದೃಷ್ಟಿಯ ಆಕರ್ಷಣೆ ಮುಗ್ದೋಗ್ತಾ ಇದೆ. ಕಣ್ಣುಗಳು ಒಳಗೋಗ್ತಾ ಇದ್ದಾವೆ. ಈ ಶರೀರದ ಒಳಗೆ ಮುಖ್ಯ ಜ್ಞಾನೇಂದ್ರಿಯ ಯಾವುದಾಗಿದೆ? ಹೇಳ್ತಾರಲ್ವಾ, ಈ ಇಬ್ಬರು ಮಕ್ಕಳಂತೂ ನನ್ನ ಕಣ್ಣುಗಳಾಗಿದ್ದಾರೆ. ಕಣ್ಣಿನ ಉದಾಹರಣೆ ಯಾಕೆ ಕೊಡ್ತಾರೆ? ಯಾಕೆ ಅಂದ್ರೆ ಏನೇ 5 ಜ್ಞಾನೇಂದ್ರಿಯಗಳಿದ್ದವೋ ಅದರಲ್ಲಿ ಕಣ್ಣೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಒಪ್ಪಿಕೊಳ್ಳಲಾಗುತ್ತೆ. ದೃಷ್ಟಿಯ ಪತನ ಆಯ್ತು ಅಂದ್ರೆ ಸೃಷ್ಟಿಯ ಪತನ ಆಗೋಗ್ಬಿಡು. ದೃಷ್ಟಿ ಪಾವನ ಆಯ್ತು ಅಂದ್ರೆ ಇಡೀ ಸೃಷ್ಟಿ ಪಾವನ ಆಗ್ಬೋದು. ಈ ದೃಷ್ಟಿಯ ಮೇಲೆ ಎಲ್ಲ ಆಧಾರ ಇದೆ. ದೃಷ್ಟಿಯಿಂದ ಸೃಷ್ಟಿ ಸುಧಾರಣೆ ಆಗುತ್ತೆ. ಆದ್ರಿಂದ ಇಂದಿನ ಪರಂಪರೆಯಲ್ಲಿ ಯಾರು ಮನುಷ್ಯ ಗುರುಗಳಿದ್ದಾರೆ ಅವರಿಗಾಗಿ ಈ ರೀತಿ ಹೇಳ್ತಾ ಬರ್ತಾ ಇದ್ದಾರೆ. ಭಕ್ತ ಜನರು ಗುರುಗಳ ಕೃಪೆ ದೃಷ್ಟಿ ಬೇಕು ಅಂತ. ಆ ಕೃಪಾ ದೃಷ್ಟಿಯ ಮಾತು ಅಲ್ಲ. ಇಲ್ಲಿ ನಿಜವಾದ ಮಾತಾಗಿದೆ, ಆತ್ಮದ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಜೋಡಿಸುವುದು. ಈ ಸ್ಮೃತಿ ರೂಪಿ ದಾರದ ಮೂಲಕ ಈ ಕನೆಕ್ಷನ್ ಜೋಡಿಸಲಾಗುತ್ತೆ. ಹೇಗೆ ಯಾವುದೋ ಬ್ಯಾಟರಿಯನ್ನ ಚಾರ್ಜ್ ಮಾಡಲಾಗುತ್ತೋ ಆಗ ಆ ನೆಗೆಟಿವ್ ಹಾಗೂ ಪಾಸಿಟಿವ್ನ ವೈರ್ ದೊಡ್ಡ ಬ್ಯಾಟರಿಯ ಜೊತೆಗೆ ಜೋಡಿಸಲಾಗುತ್ತೆ. ಅಥವಾ ಜನರೇಟರ್ನ ಜೊತೆಗೆ ಜೋಡಿಸಲಾಗುತ್ತೆ, ಆಗ ಬ್ಯಾಟರಿ ಚಾರ್ಜ್ ಆಗುತ್ತೆ. ಅದೇ ರೀತಿ ಇದು ನಮ್ಮ ಆತ್ಮರೂಪದ ಬ್ಯಾಟರಿ ಆಗಿದೆ, ಇದನ್ನ ಪರಮಾತ್ಮ ಈಗ ಚಾರ್ಜ್ ಮಾಡೋದಕ್ಕಾಗಿ ಬಂದಿದ್ದಾರೆ. ಡಿಸ್ಚಾರ್ಜ್ ಆತ್ಮಗಳು ಯಾವಾಗ ಚಾರ್ಜ್ ಆಗೋಗ್ತವೋ ಆಗ ನಂಬರ್ ವಾರ್ ಆತ್ಮಗಳು ಈ ಸೃಷ್ಟಿಯಲ್ಲಿ ಪ್ರಸಿದ್ಧ ಆಗ್ತವೆ. ಮೊದಲು ಅಷ್ಟದೇವತೆಗಳು ಪ್ರಸಿದ್ಧ ಆಗ್ತಾರೆ. ಅವರು ನವ ಗ್ರಹಗಳ ರೂಪದಲ್ಲಿ ಯಾವುದೇ ಅನುಷ್ಠಾನ ನಡೆಯುತ್ತ ಭಾರತದ ಪರಂಪರೆಯಲ್ಲಿ ಇರ್ತಾರೆ. ಭಗವಂತನ ಜೊತೆಗೆ ಅವ್ರದ್ದು ಪೂಜೆ ನಡೆಯುತ್ತೆ. ಅದರ ನಂತರ 108 ಶ್ರೇಷ್ಠ ಆತ್ಮಗಳಿದ್ದಾರೆ. ಯಾರು ವೈಜಯಂತಿ ಮಾಲೆ ಅಂತ ಹೇಳಲಾಗ್ತವೆ, ಯಾರು ಅಂತ್ಯದಲ್ಲಿ ವಿಕಾರದ ಮೇಲೆ ಪೂರ್ತಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಅವರು ಸಹ ಫಸ್ಟ್ ಕ್ಲಾಸ್ ಆತ್ಮಗಳಾಗಿದ್ದಾರೆ. ಅವರ ಆಯ್ಕೆ ಈಗ ನಡೆಯಲಿದೆ. ಆ ಆತ್ಮಗಳು ಸಹ ಪ್ರತ್ಯಕ್ಷತೆಯ ರೂಪದ ಜನ್ಮವನ್ನು ತೆಗೆದುಕೊಳ್ಳುವರಾಗಿದ್ದಾರೆ. ಹೇಗೆ ಯಾವುದೋ ಮಗು ಇದ್ದಾನೆ, ಎಲ್ಲಿವರೆಗೂ ಗರ್ಭದಲ್ಲಿ ಗುಪ್ತ ಇದನೋ ಆಗ ಯಾರು ತಿಳ್ಕೊಂಡಿರೋದಿಲ್ಲ. ಮಗು ಯಾವಾಗ ಗರ್ಭದಿಂದ ಹೊರಗಡೆ ಬರ್ತಾನೋ, ಪ್ರತ್ಯಕ್ಷ ಆಗ್ತಾನೋ, ಆಗ ಮೊದಲು ಮನೆಯವರಿಗೆ, ನಂತರ ಊರಿನವರಿಗೆ, ನಾಲ್ಕು ಕಡೆ ಅವನ ಪ್ರಸಿದ್ಧಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ದಿವ್ಯ ಜನ್ಮ ಆತ್ಮ ತಗೊಳ್ಳುತ್ತೆ, ಆಗ ಪ್ರಪಂಚದಲ್ಲಿ ಆ ಆತ್ಮ ಪ್ರತ್ಯಕ್ಷ ಆಗೋದಕ್ಕೆ ಆರಂಭ ಆಗುತ್ತೆ. ಅದು ಬೇಕಾದ್ರೆ ರಾಮನ ಆತ್ಮನೇ ಆಗಿರ್ಲಿ, ಕೃಷ್ಣನ ಆತ್ಮನೇ ಆಗಿರ್ಲಿ, ಸೀತೆಯ ಆತ್ಮನೇ ಆಗಿರ್ಲಿ, ರಾಧೆಯ ಆತ್ಮನೇ ಆಗಿರ್ಲಿ, ಪಾರ್ವತಿಯ ಆತ್ಮನೇ ಆಗಿರ್ಲಿ, ಈಗ 500 ಕೋಟಿ ಮನುಷ್ಯ ಆತ್ಮಗಳು ಈ ಸೃಷ್ಟಿಯಲ್ಲಿ ತಮ್ಮ ಸ್ವರೂಪವನ್ನು ಗುರುತಿಸುವರಂತವರು ಆಗಲಿದ್ದಾರೆ. ಇದು ಸೃಷ್ಟಿ ರೂಪದ ರಂಗಮಂಚ ಆಗಿದೆ. ಈ ರಂಗಮಂಚದಲ್ಲಿ ಯಾವುದೇ ಪಾತ್ರಧಾರಿ ತನ್ನ ಪಾತ್ರವನ್ನು ಏನಾದರೂ ತಿಳ್ಕೊಂಡಿಲ್ಲ ಅಂದ್ರೆ ಪರಮಾತ್ಮ ತಂದೆ ಹೇಳ್ತಾರೆ ಅವನು ಬೇವಕೂಫ್ ಆಕ್ಟರ್ ಆಗಿದ್ದಾನೆ. ಯಾರು ತನ್ನ ಪಾತ್ರವನ್ನೇ ತಿಳ್ಕೊಂಡಿಲ್ಲ.
ಈಗ ತಂದೆ ನಾವು ಬೇವಕೂಫ ಆಕ್ಟರ್ಸ್ ಅನ್ನ ಬಂದ್ಬಿಟ್ಟು ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ.
ಇಂತಹ ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಜ್ಯೋತಿಬಿಂದು ಆತ್ಮ ತಮ್ಮ ಸ್ವರೂಪದಲ್ಲಿ ಸ್ಥಿತ ಆದ ನಂತರ ತಮ್ಮ 84 ಜನ್ಮಗಳನ್ನು ಸಹ ತಿಳ್ಕೋಬಹುದಾಗಿದೆ. ಏನಾದ್ರೂ ಕಡಿಮೆ ಜನ್ಮಗಳನ್ನ ತಿಳ್ಕೊಂಡ್ವಿ ಅಂದ್ರೆ ಕಡಿಮೆ ಜನ್ಮ ತೆಗೆದುಕೊಳ್ಳೋರಾಗಿರ್ಬೇಕು. ಏನಾದ್ರೂ ಪೂರ್ತಿ 84 ಚಕ್ರವನ್ನ ತಿಳ್ಕೊಂಡ್ವಿ ಅಂದ್ರೆ ಮನುಷ್ಯರಿಂದ ದೇವ ಪದವಿಯನ್ನ ತೆಗೆದುಕೊಳ್ಳೋರಾಗಿರ್ಬೇಕು. ಈಗಿನ ಏನು ಟೈಮ್ ಇದೆ, ಯಾವ ಟೈಮ್? ಆಟಮ್ ಬಾಂಬ್ ಹೊಡೆಯುವುದಕ್ಕಿಂತ ಮೊದಲಿನ ಟೈಮ್. ಇಂದಿನಿಂದ 50-60 ವರ್ಷದ ಮೊದಲು ಜನರಿಗೆ ಬುದ್ಧಿಯಲ್ಲಿ ಆಟಮ್ ಬಾಂಬ್ ಯಾವ ವಸ್ತು ಆಗಿದೆ ಇದು ಗೊತ್ತೇ ಇರಲಿಲ್ಲ. ಮನುಷ್ಯನ ರೂಪದಲ್ಲಿ ಭಗವಂತನು ಸಹ ಈ ಸೃಷ್ಟಿಯಲ್ಲಿ ಬರ್ತಾನೆ ಕಲಿಯುಗ ಪ್ರಪಂಚದಲ್ಲಿ, ಇದು ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ಎಲ್ಲೇ ಹೋಗ್ರಿ ಅಲ್ಲಿ ಭಗವಂತ. ಎಷ್ಟೊಂದು ಭಗವಂತರು ಹೊರಡಿದ್ದಾರೆ ಭಾರತ ವರ್ಷದಲ್ಲಿ.
ಅನೇಕ ಅನೇಕ ಭಗವಂತರ ನಡುವೆ ಯಾವುದೋ ವಜ್ರನು ಸಹ ಮುಚ್ಚಿಕೊಂಡಿದೆ.
ಅದಕ್ಕಾಗಿ ಗೀತೆಯಲ್ಲಿ ಹೇಳಿದರೆ ಮೂಢಮತಿ ಮನುಷ್ಯರು ನನ್ನನ್ನು ಗುರುತಿಸೋದಿಲ್ಲ, ಯಾಕೆ ಅಂದ್ರೆ ನಾನು ಸಾಧಾರಣ ತನುವಿನಲ್ಲಿ ಬರ್ತೀನಿ. ಪರಮಾತ್ಮ ತಂದೆ ಯಾವಾಗ ಬರ್ತಾರೋ ಆವಾಗ ಯಾವುದೇ ಚಮತ್ಕಾರ ಮಾಡೋದಿಲ್ಲ. ಪ್ರಕೃತಿಯ ಯಾವುದೇ ನಿಯಮವನ್ನು ಮುರಿಯೋದಿಲ್ಲ. ಅವರು ಎಲ್ಲಾ ಕಾರ್ಯಗಳನ್ನು ಸಹಜವಾಗಿ ಈ ರೀತಿ ಮಾಡ್ತಾರೆ ಅಂದ್ರೆ ಹೇಗೆ ಯಾವುದೇ ಸಾಮಾನ್ಯ ಮನುಷ್ಯ ಮಾಡ್ತಾರೆ. ಆದ್ರಿಂದ ಆ ಸುಪ್ರೀಂ ಸೋಲ್ ಅನ್ನ ಈ ಕಣ್ಣಿನಿಂದ ಗುರುತಿಸೋದಕ್ಕಾಗೋದಿಲ್ಲ. ಈ ಕಣ್ಣು ವಿನಾಶಿಯಾಗಿದೆ ಹಾಗೂ ಸುಪ್ರೀಂ ಸೋಲ್ ಹಾಗೂ ಆತ್ಮ ಅವಿನಾಶಿಯಾಗಿದೆ. ಯಾವುದೇ ಆತ್ಮದ ಪಾತ್ರವನ್ನು ನಾವು ಗುರುತಿಸೋದಕ್ಕಾಗೋದಿಲ್ಲ ಈ ಕಣ್ಣಿನಿಂದ ನೋಡ್ಬಿಟ್ಟು. ಪರಮಾತ್ಮ ತಂದೆ ಬಂದ್ಬಿಟ್ಟು ನಮ್ಗೆ 100ನೇ ಕಣ್ಣನ್ನು ಕೊಡ್ತಾರೆ. ಅವನು ತ್ರಿನೇತ್ರಿ ಬಂದ್ಬಿಟ್ಟು ಆಗ್ತಾನೆ. ಅವನು 3ನೇ ಜ್ಞಾನದ ನೇತ್ರವನ್ನು ಕೊಡ್ತಾನೆ. ಆ ಜ್ಞಾನದ ನೇತ್ರದಿಂದ ನಾವು ನಮ್ಮ ಆತ್ಮದ ಅನೇಕ ಜನ್ಮಗಳನ್ನು ಗುರುತಿಸ್ತೀವಿ ಮತ್ತು ಪರಮಾತ್ಮ ತಂದೆಯ ಆ ಸಾಧಾರಣ ಸ್ವರೂಪದಲ್ಲಿ ಆ ವಿಶೇಷ ಭಿನ್ನವಾದ ಪಾತ್ರ ನಿರ್ವಹಿಸುವಂತಹ ಸುಪ್ರೀಂ ಸೋಲ್ ಅನ್ನು ಗುರುತಿಸ್ತೀವಿ. ಅವರು ಯಾವ ವಿಶೇಷ ಮೂರ್ತಿಗಳ ಮೂಲಕ ಪಾತ್ರ ನಿರ್ವಹಿಸುತ್ತಾರೆ ಆ ತ್ರಿಮೂರ್ತಿಯರನ್ನು ಸಹ ಗುರುತಿಸ್ತೀವಿ. ಯಾರು ಬ್ರಹ್ಮ ಆಗಿದ್ದಾರೆ, ಯಾರು ವಿಷ್ಣು ಆಗಿದ್ದಾರೆ, ಯಾರು ಶಂಕರ ಆಗಿದ್ದಾರೆ, ಇದು ಪೂರ್ತಿ ಒಳ್ಳೆ ರೀತಿಯಲ್ಲಿ ತಿಳಿದು ಬಂದ್ಬಿಡು. ಪ್ರೂಫ್ ಸಹಿತವಾಗಿ ತಿಳಿದು ಬರಬೇಕಾಗಿದೆ. ಪ್ರೂಫ್ ಮತ್ತು ಪ್ರಮಾಣವಿಲ್ಲದೆ ಬುದ್ಧಿವಂತ ಜನರು ಒಪ್ಪಿಕೊಳ್ಳೋದಕ್ಕೆ ತಯಾರಾಗಿರೋದಿಲ್ಲ. ಪರಮಾತ್ಮ ಪರಾಯ ಉಪಾಯ
ಬುದ್ಧಿ ಕಾ ವರದಾನ ದೇನೆ ವಾಲಾ ಹೈ.
ಬುದ್ಧಿವಂತರ ಬುದ್ಧಿ ಪರಮಾತ್ಮ ಶಿವ ಈ ಸೃಷ್ಟಿಯಲ್ಲಿ ಬಂದಿದ್ದರೆ ಬುದ್ಧಿಯ ವರದಾನವನ್ನು ಕೊಡಲಿದ್ದಾರೆ. ಹಾಗಾದ್ರೆ ನಾವು ಯಾಕೆ ಆ ವರದಾನವನ್ನು ತೆಗೆದುಕೊಳ್ಬಾರದು? ಈಗ ಲಾಸ್ಟ್ ಚಾನ್ಸ್ ಆಗಿದೆ, ನಮ್ಮೆಲ್ಲರ ಆಖರಿ ಜನ್ಮ ಆಗಿದೆ. ಅಟೋಮಿಕ್ ಎನರ್ಜಿ ನಮ್ಮ ಮನೆಗಳ ಅಲಂಕಾರಕ್ಕಾಗಿ ಮಾಡಿಲ್ಲ. ಇದಾಗಿವೆ ತಮ್ಮ ಪೂರ್ತಿ ಕೆಲಸವನ್ನು ಮಾಡಲಿಕ್ಕಾಗಿ. ಇವು ಅದೇ ಮಹಾಭಾರಿ ಮಹಾಭಾರತದ ಪ್ರಸಿದ್ಧ ವನಕೆ ಆಗಿದ್ದಾವೆ. ಇವು ಅದೇ ಗೀತೆಯಲ್ಲಿ ಪ್ರಸಿದ್ಧ ಭಗವಂತನ ದವಡೆಗಳಾಗಿದ್ದಾವೆ. ಅದಕ್ಕಾಗಿ ಭಗವಂತನು ಹೇಳಿದನೆ, ಹೇ ಅರ್ಜುನ, ಈ ಇಡೀ ಪ್ರಪಂಚ ನನ್ನ ಮೇಲಿನ ಹಾಗೂ ಕೆಳಗಿನ ದವಡೆಗಳಲ್ಲಿ ಅಗಿಯುವಂತದ್ದಾಗಿದೆ. ಈ ಆಟಮಿಕ್ ಎನರ್ಜಿ ರೂಪದ ಆಟಮ್ ಬಾಂಬ್ ಮೇಲ್ಗಡೆನೂ ತೇಲ್ತಾ ಇದ್ದಾವೆ. ಮತ್ತು ಕೆಳಗಡೆ ಭೂಮಿಯಲ್ಲೂ ಸುರಂಗದಲ್ಲೂ ಇಟ್ಟಿದ್ದಾರೆ. ಈ ಪ್ರಪಂಚ ಕಾಲದ ಬಾಯಲ್ಲಿದೆ. ಮದ್ದು ಗುಂಡಿನ ರಾಶಿಗಳ ಮೇಲೆ ಕುಳಿತುಕೊಂಡಿದೆ ಪ್ರಪಂಚ. ಆದ್ರೆ ಪ್ರಪಂಚದಲ್ಲಿ ಇದೆಲ್ಲ ಸಾಮಾನ್ಯ ರೂಪದಲ್ಲಿ ಯಾಕೆ ನಡೀತಾ ಇದೆ? ಇದರಿಂದ ನಡೀತಾ ಇದೆ ಪರಮಾತ್ಮನ ಏನು ಸ್ಥಾಪನೆಯ ಕಾರ್ಯ ಇದೇನು, ಹೊಸ ಪ್ರಪಂಚ ಮಾಡುವಂತ ಕಾರ್ಯ ಇದೇನು, ಅದು ಇನ್ನೂ ಪೂರ್ತಿ ಆಗಿಲ್ಲ. ಈ ಕಾರ್ಯ ಯಾವಾಗ ಪೂರ್ತಿ ಆಗುತ್ತೋ, ಸ್ಥಾಪನೆ ಆಗೋಗುತ್ತೋ, ರಾಜಧಾನಿ ಸ್ಥಾಪನೆ ಆಗುತ್ತೋ, ದೈವಿ ರಾಜಧಾನಿ ಆಗೋಗುತ್ತೋ, ಆಗ ಆಟೋಮಿಕ್ ಎನರ್ಜಿ ತನ್ನ ಕೆಲಸವನ್ನು ಶುರು ಮಾಡುತ್ತೆ. ಆಟಮ್ ಬಾಂಬುಗಳ ವಿಸ್ಫೋಟದಿಂದ ಪ್ರಕೃತಿ ಅಲ್ಗಾಡುತ್ತೆ. ಪೃಥ್ವಿ ಅಲ್ಗಾಡುತ್ತೆ, ಭೂಕಂಪ ಬರುತ್ತೆ, ಆಗ ಈ ದೊಡ್ಡ ದೊಡ್ಡ ಅಂತಸ್ತಿನ ಮಹಲುಗಳು ಯಾವುದನ್ನ ಮಲ್ಟಿ ಮಿಲಿಯನರ್ಸ್ಗಳ ಮಾಡಲ್ಪಟ್ಟಿರುವಂತಹ ಮಲ್ಟಿ ಮಹಡಿಗಳ ಮನೆಗಳಿದ್ದಾವೆ, ಅವು ಇಸ್ಪಿಟಿನ ಎಲೆಗಳ ತರಹ ಬಿದ್ದಿರುತ್ತವೆ. ಇದ್ರಿಗಿಂತ ಮುಂಚೆ ನಾವು ಮಕ್ಕಳಿಗೆ ನಮ್ಮ ಪೂರ್ತಿ ಪುರುಷಾರ್ಥ ಮಾಡಿಕೊಳ್ಬೇಕಾಗಿದೆ. ಇಲ್ಲ ಅಂದ್ರೆ ಇದೇ ರೀತಿ ಆಗುತ್ತೆ, ಭಗವಂತ ಸಿಕ್ಕಿದ ಹಾಗೂ ಭಗವಂತ ಸಿಕ್ಕಿದ ಮೇಲೂ ಕೂಡ ತಮ್ಮ ಭಾಗ್ಯ ಮಾಡಿಕೊಳ್ಳಲಾಗಲಿಲ್ಲ. ಗಾಯನೆ ಇದೆ, ಬ್ರಹ್ಮನು ಭಾಗ್ಯವನ್ನು ಹಂಚೋದಿಕ್ಕೆ ಬಂದ, ಮತ್ತು ನೀನೇನು ಮಲ್ಕೊಂಡಿದ್ಯಾ? ಇಂತಹ ಗಾಯನೆಯನ್ನು ಸಾರ್ಥಕ ಮಾಡುವಂತವರ ಲಿಸ್ಟಿನಲ್ಲಿ ನಮ್ಮ ಹೆಸರು ಬರಬಾರದು. ನಾವಂತೂ ಪರಮಾತ್ಮ ತಂದೆಯ ಸಿಕ್ಕಿಲ್ಲದೆ ಮಕ್ಕಳು ಆಗ್ತೀವಿ. ಸಿಕ್ಕಿಲ್ಲದೆ ಅಂದ್ರೆ ಅಗಲಿ ಮತ್ತು ತುಂಬಾ ಸಮಯದ ನಂತರ ಮರಳಿ ಸಿಕ್ಕಿರುವಂತವು.
ನಮಸ್ಕಾರ.
ನಾವು ಅವನ ವಿರೋಧ ಮಾಡುವಂತಹ ರಾಕ್ಷಸಿ ಮಕ್ಕಳು ಸಾಬೀತ ಆಗುವಂತವರಲ್ಲ. ಶಾಸ್ತ್ರಗಳಲ್ಲಿ ಏನು ಮುಖಗಳನ್ನು ತೋರಿಸಿದರೆ ಅಜಂತಾ ಎಲ್ಲೋರಾ ಎಲಿಫೆಂಟಾದ 2000 ವರ್ಷದ ಮೊದಲು ಏನು ಗುಹೆಗಳು ಮಾಡಿದರೆ ಅದರಲ್ಲಿ ಏನು ಮುಖಗಳನ್ನು ತೋರಿಸಿದರೆ ಆ ಮುಖಗಳು ಈಗ ತಯಾರಾಗ್ತಾ ಇದ್ದಾವೆ. ಬೇಕಂದ್ರೆ ರಾಕ್ಷಸಿ ಮುಖವನ್ನು ಮಾಡ್ಕೋಬಹುದು ಹಾಗೂ ಬೇಕಂದ್ರೆ ದೈವಿ ಮುಖವನ್ನು ಮಾಡ್ಕೋಬಹುದು. ಈ ಭಾಗ್ಯದ ಬೀಜದ ಕೈಯನ್ನ ಪರಮಾತ್ಮ ತಂದೆ ನಮ್ಮ ಮುಷ್ಟಿಯಲ್ಲಿ ಕೊಡ್ತಾ ಇದ್ದಾರೆ. ಅದಂತೂ ಪ್ರಪಂಚದವರು ಹಾಡ್ತಾರೆ ಕೇವಲ ಮುಷ್ಟಿಯಲ್ಲಿದೆ ಭಾಗ್ಯ ನಿಂದು ಅಂತ. ವಾಸ್ತವದಲ್ಲಿ ಈಗ ನಮ್ಮ ಭಾಗ್ಯ ನಮ್ಮ ಮುಷ್ಟಿಯಲ್ಲಿದೆ. ಓಂ ಶಾಂತಿ.